ಹೋಗ್ತೀಯ ಸರಿ, ಮಾಡಕ್ ಬರೋದಿಲ್ಲ ಅದು. ಈ ಯೋಚನೆ ಮಾಡಬೇಕು ನಾವು. ಶಾಸ್ತ್ರವನ್ನ ಎಲ್ಲಿ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡಬಾರ್ದು, ಶಾಸ್ತ್ರನ ಹೇಗೆ ನಡೆಸಬೇಕು ಅಂತ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ಶಾಸ್ತ್ರದ ವಿಧಿ ಇದೆ ಹಾಗೆ. ಡಾಕ್ಟರ್ ಮೊದಲೇ ಹೇಳಿದೆ, ಡಾಕ್ಟ್ರಿಗೆ ನಾವು ಪತ್ತೆ ಮಾಡೋದಿಲ್ಲ ಅಂತ ಡಾಕ್ಟ್ರಿಗೆ ಗೊತ್ತಾಗಬಾರ್ದು ಅಲ್ಲ, ನಮಗೆ ಕನ್ವಿನ್ಸ್ ಆಗಬೇಕು ಅದರಿಂದ. ಡಾಕ್ಟ್ರ್ ಇಪ್ಪತ್ನಾಲ್ಕು ತಾಸು, ಕೆಲವು ಡಾಕ್ಟರ್ ಅಂತೂ ನಿಮಿಷ ಕೂಡ ನಿಲ್ಲೋದಿಲ್ಲ, ಹೇಳ್ತಿರ್ತಾರೆ. ಸಾವಿರಾರು ಪೇಷಂಟ್ಸ್ ಇರ್ತಾರೆ, ಹೇಳ್ಕೊತ ಹೋಗ್ತಿರ್ತಾರೆ ಆ ಕಡೆಗೆ. ಇವ್ರೇನು ಮಾಡ್ತಾನೆ ಗೊತ್ತಾ, ಡೌಟ್ ಬರುತ್ತೆ, ತಕ್ಷಣ ಓಡ್ತಾನೆ ಹೋಗ್ಬಿಟ್ಟು. ಡಾಕ್ಟ್ರೆ ಮೂರು ಸರ್ ತೊಗೋಬೇಕು ಅಂದ್ರಲ್ಲ, ಒಟ್ಟಿಗೆ ಮೂರು ತೊಗೋಬೇಕು, ಬಿಟ್ಬಿಟ್ಟು ತೊಗೋಬೇಕು ಅಂತ ಕೇಳ್ತಾನೆ. ಮತ್ತೆ ಓಡಿ ಬರ್ತಾರೆ, ಡಾಕ್ಟ್ರೆ ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂತ ಕೇಳ್ತಾನೆ. ಮೇಲೆ ಮತ್ತೆ ಓಡ್ತಾರೆ, ನೀರು ಕುಡಿಬೇಕು ಬೇಡ ಅಂತ ಕೇಳ್ತಾನೆ. ಮೇಲೆ ಯಾತಕ್ಕೆ, ತನ್ನ ಒಳ್ಳೇದಾಗಬೇಕಾಗಿದೆ ಅದಕ್ಕೋಸ್ಕರ ಕೇಳ್ತಾರೆ. ಡಾಕ್ಟ್ರ್ ಬರೀ ಹೇಳಿಬಿಟ್ಟಿದ್ದಾರೆ, ಮೂರು ಒಟ್ಟಿಗೆ ನುಂಗಿಬಿಡೋದು ನಡಿ ಅಂತೇಳಿ, ಅಥವಾ ಮರುದಿವಸ ಒಟ್ಟಿಗೆ ತೊಗೊಂಡು ಬಿಟ್ಟುಬಿಡೋದು, ಅಥವಾ ನೀರು ಕುಡಿದೇ ಇರೋದು. ಅದೆಲ್ಲ ಡಾಕ್ಟ್ರೇ ಹೇಳಬೇಕು, ಅದು ಬೇರೆ ಹೇಳಕ್ ಬರೋದಿಲ್ಲ. ತಂದೆ ತಾಯಿನ ಕೇಳಿದ್ರೆ ಡಾಕ್ಟ್ರೇ ಕೇಳ್ತಾನೆ. ಮತ್ತೆ ಯಥಾ ಪ್ರಕಾರ ತಂದೆ ತಾಯಿ ಯಥಾ ಪ್ರಕಾರ ಬೇಕಾದ್ರೆ ಕುಡಿ ಸಾಕಾರ ಬಿಡೋದು, ಅವ್ರ ಇಷ್ಟ ಪ್ರಕಾರ ಹೇಳಿಬಿಡ್ತಾರೆ. ಹಾಗೆ ಡಾಕ್ಟರ್ ನಂಬುತ್ತೇವೆ ನೋಡಿ, ಆ ಥರ ದೇವರನ್ನು ನಂಬಬೇಕು ಯಾವಾಗಲೂ ಕೂಡ, ಆ ಥರ ಶಾಸ್ತ್ರವನ್ನು ನಂಬಬೇಕು. ಶಾಸ್ತ್ರ ಬೇಡ ಅಂತ ಹೇಳುತ್ತಲ್ಲೋ, ಬಿಟ್ಬಿಡಿ, ಅವ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಯಾವಾಗಲೂ ಕೂಡ. ಆದರೆ ಮುಂದೇನಾಗುತ್ತೆ, ಎಷ್ಟು ಒಳ್ಳೇದಾಗುತ್ತೆ ನೋಡಿ. ಡಾಕ್ಟ್ರ್ ಮತ್ತೆ ಎಷ್ಟೋ ಸರ್ತಿ ಬೇಡವಾ ಅಂತ ಹೇಳ್ಬಿಡ್ತಾನಲ್ಲ, ಸ್ವಲ್ಪ ಬೇಜಾರಾಗುತ್ತೆ, ಏನು ಹೇಳ್ಬಿಡ್ತಾರಲ್ಲ, ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಆ ನಡ್ಕೊಂಡ್ಬಿಡ್ತಾನಲ್ಲ, ಆಮೇಲೆ ಗೊತ್ತಾಯ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅಂತ ಅರ್ಥ ಆಗುತ್ತೆ. ಆಗಲೇ ಎಲ್ಲರೂ ಸುಖವಾಗೋದಾಗಿದ್ರೆ ಯಾರು ಶಾಸ್ತ್ರ ಕಣ್ಮುಚ್ಚೋ ಫಾಲೋ ಮಾಡ್ತಿದ್ರು? ಆಗ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ, ಏನೋ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದರೆ ಅದನ್ನು ಅನುಸರಣೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದರ ಬೆಲೆ ಎಷ್ಟು ಅಂತ. ತಿಳಿ ಅದನ್ನ ಅರ್ಥ ಮಾಡಿಕೊಂಡು ಯಾವ ಕಾಲಕ್ಕೆ ಕೂಡ ರಾಯರು ಹೇಗೆ ಬದುಕಿದ್ರು ಯೋಚನೆ ಮಾಡಿ. ಅವ್ರ ಪೂರ್ವಜರು ಹಗಲೆಲ್ಲ ಹೇಳ್ತಾ ಇರ್ತೇನೆ ನಾನು, ನಾಲ್ಕಾರು ವರ್ಷಗಳ ಕಾಲ ಒಪ್ಪತ್ತು ವಾರಕ್ಕೆ ಒಪ್ಪತ್ತು ಅರವತ್ತು ಊಟ ಮಾಡಿದ್ರಲ್ಲ, ಎಂಥ ದೀಕ್ಷೆ ಇರಬೇಕು ಅವ್ರು, ಎಂಥ ಶ್ರದ್ಧೆ ಇರಬೇಕು ಧರ್ಮದ ಮೇಲೆ. ಸ್ವಲ್ಪ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಗಿದು ಹೋಗ್ತಿತ್ತು. ಬೇಕಾದ್ರೆ ಮೊದಲೇ ಹೇಳಿದ್ನಲ್ಲ, ಹಾಗೂ ಮಠಕ್ಕೆ ಪಾಠಕ್ಕೆ ಹೋಗ್ತೇನೆ, ಊಟ ಮುಗಿಸೋ ಬಂದ್ರೆ ಆಯ್ತು, ತಿಳ್ಕೊಂಡು ಅಡ್ಜಸ್ಟ್ ಆದ್ರೆ ಮುಗಿದು ಹೋಗ್ತಿತ್ತು. ಹಾಗೂ ಊಟ ಮುಗಿಸ್ಕೊಂಡು ಮನೆ ಬರ್ತೇನೆ, ಕ್ಯಾರಿಯರ್ ತಂದ್ರೂ ಆಯ್ತು, ಅಂದ್ರೆ ಅದು ಆಗೋಗ್ಬಿಡ್ತಿತ್ತು. ಕೊನೆಗೆ ಜೀವನ ಪೂರ್ತಿ ಮಠದಲ್ಲಿ ಊಟ ಮಾಡ್ಕೊಂಡಿರ್ತಿದ್ರೆ ಹೊರತು ರಾಯರ್ ಮಠ ಬರ್ತಿದ್ದಿಲ್ಲ ಅವರಿಗೆ. ಮತ್ತೆ ಅವರು ಮಠದಲ್ಲಿ ಒಬ್ಬ ಪರಿಚಾರಕರಾಗಿರ್ಬೇಕಾಗ್ತಿತ್ತೆ ಹೊರತು ಇವತ್ತು ರಾಘವೇಂದ್ರ ಸ್ವಾಮಿಗಳು ಅಂತ ಹೆಸರು ಬರ್ತಿರಲಿಲ್ಲ ಅವ್ರಿಗೆ. ನಾಲ್ಕಾರು ವರ್ಷ ಆಗಿ ಬದುಕಿದ್ದರ ಫಲ, ಇನ್ನೊಬ್ಬರಿಂದ ಕೈ ಚಾಚಲಿಲ್ಲ, ಇನ್ನೊಬ್ಬರಿಗೆ ದೇಹ ಅಂತ ಹೇಳಲಿಲ್ಲ, ತಮ್ಮ ಕರ್ತವ್ಯ ಕರ್ಮ ಬಿಡಲಿಲ್ಲ, ಸತ್ಯಧರ್ಮರ ತಾಯಿಯ ಜೊತೆ ಬದುಕಿದ್ದಕ್ಕೆ ಇವತ್ತೆಲ್ಲ ಪೂಜ್ಯಾಯ ರಾಘವೇಂದ್ರ ಅಂತ ಕಾಲಿಗೆ ಬಿಡುತ್ತಾರೆ. ಕೋಟ್ಯಂತರ ಜನ ಬದುಕಿದ್ದಾರೆ ಹೆಸರು ಹೇಳ್ಕೊಂಡ್ಬಿಟ್ಟು. ಇದನ್ನ ದೀಕ್ಷೆ ಅಂತ ಕರೀತಾರೆ. ಮನುಷ್ಯ ಯಾವಾಗಲೂ ಕೂಡ ಅಲ್ಲಿ ಮಾಡಿಸಿ ತೋರಿಸ್ಬೇಕು. ಹಾಗಾಗ್ತಾ ಇಲ್ಲ, ಶಾಸ್ತ್ರ ನಂಬೋದಿಲ್ಲ ಅಂತ ಜನಗಳು ನೂರಕ್ಕೆ ತೊಂಬತ್ತೊಂಬತ್ತು ಪಾಲು ಜನ ಸಿಗ್ತಾರೆ. ಶಾಸ್ತ್ರ ನಂಬುತ್ತಾರೆ, ಅದರಲ್ಲಿ ತೊಂಬತ್ತೊಂಬತ್ತು ಪಾಲು ಜನ ಅಡ್ಜಸ್ಟ್ ಮಾಡ್ಕೋತಾರೆ. ಇದು ಭಾರಿ ವಿಷಯ, ತಮಗೆ ಅಡ್ಜಸ್ಟ್ ಆಗುತ್ತಾ ನೋಡೋದು, ಇಲ್ಲವಾದ್ರೆ ಏನಾದ್ರು ಮಾಡಿ ಟ್ಯಾಲಿನ್ ಮಾಡ್ಕೊಂಡ್ಬಿಡೋದು. ಇದು ಶಾಸ್ತ್ರ, ಅದೇ ಶಾಸ್ತ್ರ ಬೋಯ್, ಹೆಚ್ಚಿಗೆ ಶಾಸ್ತ್ರ ಬೋಯೋದು ಅವೇ ತಪ್ಪು. ಶಾಸ್ತ್ರಕ್ಕೆ ತಲೆಬಾಗಿ ಬದುಕಬೇಕು, ಆಗ ಕಷ್ಟ ಆಗೋದು ಅನಿವಾರ್ಯ. ಅದು ನಮ್ಮ ಪ್ರಾರ್ಥದ ಫಲ, ಅದು ಒಂದು ನಾವು ಏನೋ ತಪ್ಪು ಮಾಡಿರ್ತೇವೆ, ತಪ್ಪಾಗುತ್ತೆ ಅಷ್ಟೇ ಹೊರತು ಅದನ್ನು ನಾವು ಬೈಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಎಷ್ಟೋ ನಾವು ಒಂದು ನಾಲ್ಕಾರು ಸ್ಥಳಗಳಲ್ಲಿ ಕಷ್ಟಪಡ್ತೇವೆ. ನಾಲ್ಕು ವರ್ಷಗಳ ಕಾಲ ತಾವು ಚಿಕ್ಕ ವಯಸ್ಸಿನ ಹೆಂಡತಿ ಚಿಕ್ಕ ಮಗು ಅವರ ಸಂಕಷ್ಟವನ್ನು ಹೇಗೆ ತಡ್ಕೊಂಡ್ರೆ ಲೆಕ್ಕ ಹಾಕಬೇಕು. ಇನ್ನೊಬ್ಬರಿಗೆ ಹೇಳೋ ಸುಲಭ, ಮಾಡೋದು ಭಾರಿ ಕಷ್ಟ. ಆಗ ಮಾಡಿದ್ದರ ಫಲ ಅವರನ್ನು ವಿಶ್ವಖ್ಯಾತಿಯ ಮಹಾನುಭಾವರನ್ನಾಗಿ ಭಗವಂತ ಏರಿಸಿದ್ದಾನೆ ಮೇಲೆ. ಇದು ಕೊನೆಗೆ ಅವರೇ ಹೇಳ್ತಾರೆ ನನ್ನ ಬದುಕಿನ ಸಾರ್ಥಕ್ಕೆ ಹೇಗಿತ್ತು ಅನ್ನೋದನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಹೇಳೋದನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತೆ ನಮಗೆ. ದೊಡ್ಡವರ ಲಕ್ಷಣ ಇದು. ಅಂತೂ ಯಶಾಸ್ತ್ರ ವಿಧಿ ಮುಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವನು ಶಾಸ್ತ್ರದ ವಿಧಿವಿಧಾನಗಳನ್ನು ಉಲ್ಲಂಘಿಸಿ ಬದುಕ್ತಾನೆಯೋ, ತನ್ನ ಮನಸ್ಸಿಗೆ ಬಂದಾಗ ಬದುಕ್ತಾನೆಯೋ, ಅವನಿಗೆ ಸಿದ್ಧಿ ಇಲ್ಲ, ಅವನಿಗೆ ಸುಖ ಇಲ್ಲ, ಮತ್ತು ಅವನಿಗೆ ಪರಗತಿ ಇಲ್ಲ. ಒಳ್ಳೆ ಯೂನಿವರ್ಸಿಟಿಯಿಂದ ಪಾಸ್ ಮಾಡ್ತಾನೆ, ಕೆಲಸಕ್ಕೆ ಕಾದಿರ್ತ ಅಪ್ಲಿಕೇಶನ್ನಾಗಿ ಸೀಟ್ ಸಿಕ್ಬಿಡುತ್ತೆ. ನೋಡ್ತಾ ಇನ್ವ್ಯಾಲಿಡ್ ಯೂನಿವರ್ಸಿಟಿ, ಅದು ಒಂದು ರೆಕಗ್ನಿಷನ್ನೇ ಇಲ್ಲ ಕಾಲೇಜ್ಗೆ. ನೋ, ಫಸ್ಟ್ ರ್ಯಾಂಕು ಬೆಲೆನೇ ಇಲ್ಲ ಅದಕ್ಕೆ. ಯಾಕೆ ರೆಕಗ್ನಿಷನ್ನೇ ಇಲ್ಲಲ್ಲ, ಮನೆಗೆ ಹೋಗು, ಸುರಕ್ಷಿತ ಮನೆ ಸೇರಿಕೊ ಅಂತ ಹೇಳ್ತಾರೆ, ಕೆಲಸ ಕೊಡೋದಿಲ್ಲ ಅವನಿಗೆ. ಸಮಯೇವ ಹಿ ಕೇವಲಂ, ಅವರಿಗೆ ಕಷ್ಟಪಟ್ಟಿದ್ದೇ ಭಾಗ್ಯ ಹೊರತು ಪ್ರಯೋಜನವಾಗಲಿಲ್ಲ. ಅದಕ್ಕೆ ಪ್ರತಿ ಸರ್ಥದಲ್ಲೂ ಕೂಡ ಇದೆಲ್ಲ ಇದರ ಸಂಸ್ಥೆಯಲ್ಲಿ ಇದ್ದಾರೆ, ಗೌರ್ಮೆಂಟ್ ಆಫೀಸರ್ ಇದ್ದಾಗ ಅರ್ಥ ಆಗ್ತದೆ. ಒಂದು 10 ರೂಪಾಯಿ ಖರ್ಚು ಮಾಡಬೇಕಲ್ಲ, 1 ರೂಪಾಯಿ ಖರ್ಚು ಮಾಡಬೇಕು. ಪ್ರಾವೀಣ್ಯತೆಯೇ ನೋಡ್ತಾನೆ ಅಲ್ಲಿಗ, ಇಲ್ಲದವರು ಮಾಡಾಗಿಲ್ಲ, ಅವನು ಜೇಬಿನಿಂದ ಕೊಡಬಹುದು, ಅಲ್ಲಿ ಉಪಯೋಗಿಸಾಗಿಲ್ಲ ಅವನೀಗ. 10 ರೂಪಾಯಿ ಇರಲಿ, 1 ಲಕ್ಷ ರೂಪಾಯಿ ಕೊಡ್ತಾನೆ, ಯೋಚನೆ ಇಲ್ಲ, ಅಲೋಡೋದು. 1 ಲಕ್ಷ ರೂಪಾಯಿ ಕೊಡೋದು ಪ್ರಸಂಗ ಬಂದಿದೆ, ಕೊಡ್ತಾರೆ, 1 ಪೈಸೆ ಯೋಚನೆ ಇಲ್ಲ ಅವನಿಗೆ. ಆದರೆ 10 ಪೈಸೆ ಕೊಡೋದು ಎಲ್ಲೋ ಕೊಟ್ಬಿಡ್ತಾರೆ, ವೈ ಅಂತ ಎಷ್ಟು ಆಡಿಟ್ ಶುರುವಾಗುತ್ತೆ, ಯಾಕೆ ಕೊಟ್ಟು, ಯಾರು ಕೇಳಿ ಕೊಟ್ಟಿ ಅಂತ ಹೇಳ್ತಾರೆ, ಮುಗಿದೋಯ್ತಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವ ರೀತಿಯಲ್ಲಿ ಹಣಕಾಸುಗಳ ಬಗ್ಗೆ ಎಚ್ಚರ ವಹಿಸ್ತಾನಲ್ಲ, ಆ ತರಹ ನಾವು ಪುಣ್ಯ ಪಾಪದ ಬಗ್ಗೆ ಎಚ್ಚರ ವಹಿಸಿಬಿಟ್ರೆ ಅದು ಸರಿಯಾದ ಮಾತು. ನಮ್ಮ ಕೈಯಲ್ಲಿ ದುಡ್ಡಿರಬಹುದು, ಉಪಯೋಗಕ್ಕೆ ಮಾತ್ರ ರೂಲ್ಸೇ ಬೇಕು ಅದಕ್ಕೆ. ಅಕೌಂಟಲ್ಲಿ ಮನಿ ಇದೆ ಬೇಕಾದಷ್ಟು, ಹಾಗೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಎಷ್ಟೋ ಸಾಮರ್ಥ್ಯ ಇದೆ, ಉಪಯೋಗಕ್ಕೆ ಬರೋದಿಲ್ಲ. ದೇವರು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾನೋ ಅದಕ್ಕೆ ಉಪಯೋಗಿಸ್ಬೇಕು, ಯಾವುದಕ್ಕೆ ಬೇಡ ಅಂತ ಹೇಳ್ತಾನೋ ಉಪಯೋಗಕ್ಕೆ ಹೋಗಲೇಬಾರದು. ನೋಡಿ, ಒಳ್ಳೆ ಫಾಸ್ಟ್ ಇಂಪೋರ್ಟೆಡ್ ಕಾರು, ಸಿಗ್ನಲ್ ಹಾಕಿದ್ದಾರೆ, ರೆಡ್ ಸಿಗ್ನಲ್ ಬಂದು ಚಪ್ಪಲ್ ನಿಲ್ಲಿಸಿಬಿಡ್ತಾರೆ. ಏ ಸಾರ್, ಇಂಪೋರ್ಟೆಡ್ ಕಾರ್ ಸಾರ್, ಎಷ್ಟು 10 ಲಕ್ಷ ಕೊಟ್ಟು ತಂದಿದ್ದೇನೆ ಅಂದರೆ ಈಗ ಗ್ಯಾರಂಟಿ ಮಾಡಿದ್ರೆ ಅದು ಒಳಗಾಗ್ತೀವಿ ಅಂತ ಹೇಳ್ತಾನೆ ಹೊರತು ಬಿಡೋದಿಲ್ಲ. ಹಾಗೆಲ್ಲ ಕೂಡ ರೆಡ್ ಲೈಟ್ ಬಂದರೆ ರೆಡ್ ಲೈಟ್ ಬಂದರೆ ಅಷ್ಟೇ, ಏನು ಮಾತಾಡೋಂಗಿಲ್ಲ. ಅವ್ನು ನೋಡಿದ್ರೆ ಪಕ್ಕದಲ್ಲಿ ಸೈಕಲ್ ಹೋಗ್ಬಿಡ್ತಾನೆ ಮುಂದಕ್ಕೆ, ಸೈಕಲ್ ಹುಡುಗ ಹೋಗ್ಬಿಡ್ತಾರೆ, ಇವ್ರು ಸಿಟ್ಟು ಬಂದ್ಬಿಡ್ತಾನೆ, ನಾನು ಇಂಪೋರ್ಟೆಡ್ ಕಾರ್ ಕೂತ್ಕೊಂಡಿದ್ದೇನೆ, ಸೈಕಲ್ ಹೋಗ್ಬಿಟ್ಟ ಇವ್ರು ಜೋಳ ಸ್ಟಾರ್ಟ್ ಮಾಡಿಬಿಟ್ಟ ಅಂದ್ರೆ ಸೈಕಲ್ ಬಂದ್ಬಿಡ್ತೇವೆ ನಡ್ಕೊಂಡು ಹೋಗ್ತಾನೆ. ರೂಲ್ಸ್ ಅಂದ್ರೆ ರೂಲ್ಸ್ ಅಷ್ಟೇನೆ. ಅವ್ರು ಸಿಗ್ನಲ್ ರೆಡ್ ಗ್ರೀನ್ ಬಂದ್ಬಿಡ್ತೀಗ ನಿಂತ್ಕೊಂಡಿದ್ದಾನೆ, ಬರ್ತೀ ಯಾಕೆ ನಿಂತ್ಕೊಂಡಿದ್ದೆ ಹೋಗು ಅಂತ ಹೇಳ್ತಾನೆ. ನೋಡಿ, ಅವಾಗ ಹೋದ್ರೆ ಹಿಡ್ಕೊತಾನೆ, ನಿಂತ್ರೆ ಹಿಡ್ಕೊತಾನೆ, ಇದು ಸಮಸ್ಯೆ. ಅವಾಗ ಹೋದ್ರೆ ಹಿಡ್ಕೊಂಡ್ಬಿಡ್ತಾನೆ, ಯಾಕೆ ಹೋದಿ ಸಿಗ್ನಲ್ ಕಾಣಲಿಲ್ಲ ನಿನಗೆ ಅಂತ ಕೇಳ್ತಾರೆ. ಈಗ ಯಾಕೆ ಹೋಗೋದಿಲ್ಲ, ಮೊದಲು ಹೋಗು, ಇಲ್ಲ ಎತ್ಕೊಂಡು ಹೋಗ್ತೀವಿ, ಮತ್ತೆ ಏಕಲೆ ಎತ್ಕೊಂಡು ಹೋಗ್ತಾನೆ, ಬಿಡೋದಿಲ್ಲ. ಎಷ್ಟು ತಮಾಷೆ ನೋಡಿದ್ರ, ನಾ ಬದುಕು ಸರಿಯಾದ ಬದುಕು ಅವಕಾಶ ಸಿಕ್ಕಾಗ ಬದುಕಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆಪತ್ತು ಬಂದಾಗ ನಾವು ನಿಲ್ದೆ ಬೇರೆ ದಾರಿನೂ ಇಲ್ಲ. ಇದನ್ನು ನಿತ್ಯ ದೇವ ಟ್ರಾಫಿಕ್ ರೂಲ್ಸ್ ಹೇಗೆ ಫಾಲೋ ಮಾಡ್ತೇವಲ್ಲ, ಶಾಸ್ತ್ರವಿಧಿನ ಹಾಗೆ ಫಾಲೋ ಮಾಡಬೇಕು. ಮಾಡೋದಿಲ್ಲ ಹೋದಲ್ಲ, ನೀವು ವೆಹಿಕಲ್ ಓಡಿಸ್ಬೇಡ. ಹಾಗಿದೆ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಿಲ್ಲ ಅಂದ್ಮೇಲೆ ವೆಹಿಕಲ್ ಓಡಿಸ್ಬೇಡ. ಖುಷಿ ಆಯ್ತು ನಮಗೆ, ಸರಿ ಶಾಸ್ತ್ರವಿಧಿ ತಕ್ಕಂತೆ ಬದುಕಲಿಕ್ಕೆ ಆಗೋದಿಲ್ಲ ಹೋದಲ್ಲ, ಮತ್ತೇನು ಮಾಡಬಾರ್ದು, ಹ್ಯಾಂಗ್ ಯುವರ್ ಸೆಲ್ಫ್ ಅಂತ ಸತ್ತು ಹೋಗು, ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ದೆ. ಶಾಸ್ತ್ರ ಬೇಡ ಅಂದ್ರೆ ಪ್ರಾಣ ಕಳ್ಕೋಬೇಕೆ ಹೊರತು, ಯಾವ ಲ್ಯಾಂಗ್ವೇಜ್ ಯು ಆರ್ ದೇರ್ ಯು ಆರ್ ಅಲೈವ್ ಯು ಶುಡ್ ಫಾಲೋ ದಿ ಶಾಸ್ತ್ರ, ಬೇರೆ ಮಾತೇ ಇಲ್ಲ. ಇವತ್ತು ಜನಕ್ಕೆ ಈಗ ಗೊತ್ತಾಗ್ತದೆ, ಇವತ್ತು ಸರ್ಕಾರದ ನಿಬಂಧನೆ ತಕ್ಕಂತೆ ಬದುಕದೆ ಹೋದ್ರೆ ಅಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ದೇವರ ಮಾತಿನ ತಕ್ಕಂತೆ ಬದುಕಲು ಸಾಧ್ಯವಿಲ್ಲದೆ ಹೋದ್ರೆ ಅವನು ಬದುಕಲಿಕ್ಕೆ ಅರ್ಹನಾಗೋದಿಲ್ಲ. ಫಲವಿದು ಬಾಳದುದಕ್ಕೆ ಶ್ರೀ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ, ಇದು ಸಿದ್ಧಾಂತ. ಇನ್ನು ಒಂದು ಶ್ಲೋಕ ಉಳ್ಕೊಂಡಿದೆ 16ನೇ ಅಧ್ಯಾಯದಲ್ಲಿ, ನಾಳೆ ಆ ಶ್ಲೋಕನ ಮುಗಿಸಿ 17ನೇ ಅಧ್ಯಾಯ ಪ್ರಾರಂಭವಾಗುತ್ತೆ. ನಾಳೆ ಅದಂತೂ ತೀರ ವಿಚಿತ್ರವಾದ ಮತ್ತೊಂದು ಅಧ್ಯಾಯ, ಅದೇನು ಎಂಬುದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಹೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಪದಾ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಚ್ಚಾನ್ ಗೀತಾರ್ಥಂ ವಚ್ಛಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಸದಾ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಸಂಪತ್ತಿನ ವಿವರಗಳನ್ನು ಕೊಡ್ತಾ, ಯಾವ ರೀತಿಯಾಗಿ ಅಸುರ ಜನ ಭಗವಂತನನ್ನು ದ್ವೇಷವನ್ನು ಮಾಡ್ತಾರೆ, ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಎಲ್ಲ ತಪ್ಪುಗಳು ಒಂದು ಕಡೆಗೆ ಆದರೆ ಭಗವಂತನ ದ್ವೇಷವನ್ನು ಮಾಡ್ತಕ್ಕಂಥ ತಪ್ಪು ಅತಿ ದೊಡ್ಡ ತಪ್ಪದು. ಒಂದು ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ಅಜಶ್ರಮಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ತ್ಯೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿಂ. ಈ ಮಾತಿನಲ್ಲಿ ದ್ವೇಷಿಗಳ ರೀತಿ ಎಂಥದ್ದು, ಅದಕ್ಕೆ ತಾನು ಕೊಡತಕ್ಕಂಥ ಶಿಕ್ಷೆ ಎಂಥದ್ದು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಅತ್ಯಂತ ಅಧೋಗತಿಗೆ ಕಾರಣವಾಗತಕ್ಕಂಥದ್ದು ಭಗವಂತನ ದ್ವೇಷ. ಅದು ಅನೇಕರು ದ್ವೇಷ ಅಂತ ಏನು ತಿಳ್ಕೊಳ್ತಾರೆ, ದೇವರನ್ನ ನೇರವಾಗಿ ನೀನು ಕೆಟ್ಟವನು ಹಾಗೆ ಹೀಗೆ ಬಯ್ಯೋದು ದ್ವೇಷ ಅಂತ ತಿಳ್ಕೊಳ್ಳೋದು ಶಿಶುಪಾಲ ಬೈದ್ನಲ್ಲ, ಆ ರೀತಿ ಬಯ್ಯೋದು ದ್ವೇಷ, ಅದು ಸ್ಪಷ್ಟನೇ. ಇನ್ನು ದೇವರನ್ನ ಹೊಡೆಯೋದು ಬಡಿಯೋದು ಅದು ದ್ವೇಷವೇ. ದೇವರನ್ನ ಹೊಡೆಯೋದು, ದೇವರನ್ನ ಬೈಯೋದು ಅವೆಲ್ಲ ದ್ವೇಷವೇ. ಅದಕ್ಕಿಂತ ದೊಡ್ಡ ದ್ವೇಷ ಯಾವುದು ಅಂತ ಕೇಳಿದರೆ, ದೇವರ ಮಾತನ್ನ ಕೇಳದೇ ಇರೋದಿದೆಯಲ್ಲ ಅದಷ್ಟೇ ದೊಡ್ಡದಾಗಿರತಕ್ಕಂಥ ದೋಷ. ದುರ್ಯೋಧನ ಮಾಡಿದ ದೊಡ್ಡ ತಪ್ಪೇನು? ಕೃಷ್ಣ ಸಂದೇಶವನ್ನು ಕೊಟ್ಟ, ನೀನು ಪಾಂಡವರ ರಾಜ್ಯವನ್ನು ಇಟ್ಟುಕೊಳ್ಳ ಹಕ್ಕು ನಿನಗಿಲ್ಲ, ನೀನು ಮಾಡಿರೋದೆಲ್ಲ ಅನ್ಯಾಯ, ಅವರದ್ದೇ ನ್ಯಾಯ, ಆದ್ದರಿಂದ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟುಬಿಡು ಅಂತ ಭಗವಂತ ತಿಳಿಸಿದ. ಆದರೆ ದುರ್ಯೋಧನ ಮಾತನ್ನ ಕೇಳಲೇ ಇಲ್ಲ, ಅದರ ಬದಲು ಕೃಷ್ಣನನ್ನೇ ಕಟ್ಟೋ ಪ್ರಯತ್ನವನ್ನೂ ಮಾಡಿದ. ಆಗ ಭಗವಂತ ಸಾರಿದ, ದುರ್ಯೋಧನ ನೀನು ನಿನ್ನ ವಂಶ ಉಳಿಲಿಕ್ಕೆ ಸಾಧ್ಯವಿಲ್ಲ ನೋಡು ಅಂತ ಹೇಳಿದ. ಇದನ್ನು ನಿನ್ನ ಕಣ್ಣೆದುರಿಗೆ ತೋರಿಸ್ತೇನೆ ಅಂತಂದು ಹೇಳಿದ. ಮುಂದೆ ನಡೆದಿದ್ದ ಅಷ್ಟೇನೆ. ಅಂದರೆ ಯಾರು ಭಗವಂತನ ದುರ್ಯೋಧನ ನೋಡಿ ಕೃಷ್ಣನ ಹೊಡೆದಿಲ್ಲ? ನಾನು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ, ವಿಚಾರ ಬಿಟ್ಟುಬಿಡಿ, ಹೊಡೆದಿಲ್ಲ. ಕೃಷ್ಣನ ನೇರವಾಗಿ ಬೈದಿಲ್ಲ ದುರ್ಯೋಧನ, ಅದು ಇನ್ನೊಂದು ವಿಶೇಷ. ನೀನು ಅಂಥವನು ಗೋಪಿ ಜನ ಜಾರ ನವನೀತ ಚೋರ ಅಂತ ನೇರವಾಗಿ ಬೈದಿಲ್ಲ. ಅದಕ್ಕೆ ಕಾರಣ ಒಳ್ಳೆತನ ಅಲ್ಲ, ಧೈರ್ಯ ಇಲ್ಲ ಅಷ್ಟೇನೆ. ಈ ಮಾತನ್ನು ಅವನೇ ಹೇಳ್ತಾನೆ. ಒಂದು ಸಲ ರಾಜಸ್ವಯಾಗದ ಸಭಾಮಂಟಪದಿಂದ ಅವನು ಹೊರಗೆ ಬರ್ತಾನೆ, ಅಲ್ಲಿ ಸಾಕಷ್ಟು ಅವಮಾನ ಗುರಿಯಾಗ್ತಾನೆ. ಅದು ಪಾಂಡವರ ಕಾರಣ ಅಂತ ತಪ್ಪು ತಿಳ್ಕೊಳ್ತಾನೆ. ಪಾಂಡವರ ಕಾರಣ ಅಲ್ಲ, ತಂದೆ ಅವಿವೇಕ ಕಾರಣ. ಅದಕ್ಕೆ ಪಾಂಡವರ ಸಭೆಯನ್ನ, ಅತ್ಯಂತ ವಿಚಿತ್ರವಾದ ಸಭೆಯನ್ನ ಧರ್ಮರಾಜ ಹೇಳಿದರೂ ಕೇಳದೇನೆ ನಾನೇ ಹೋಗ್ತೇನೆ ಅಂತ ಹೋಗಿ ಗೋಡೆ ಇದ್ದಲ್ಲಿ ಬಾಗಿಲು ಅಂತ ತಿಳ್ಕೊಂಡ, ಬಾಗಿಲಿದ್ದಲ್ಲಿ ಗೋಡೆ ಅಂತ ತಿಳ್ಕೊಂಡ, ನೀರನ್ನ ನೆಲ ಅಂತ ತಿಳ್ಕೊಂಡ, ನೆಲವನ್ನ ನೀರು ಅಂತ ತಿಳ್ಕೊಂಡ, ಬಿದ್ದ, ಅವಮಾನಕ್ಕೆ ಗುರಿಯಾದ. ಆಗ ನಕ್ರು ಪಾಂಡೆ, ಎಲ್ಲರೂ ನಕ್ರು, ವಿಶೇಷವಾಗಿ ಭೀಮ ದ್ರೌಪದಿಯರು ನಕ್ರು. ದುರ್ಯೋಧನ ಅರ್ಥ ಮಾಡಿಕೊಳ್ಳದೆ ಭಾರಿ ಕೋಪದಿಂದ ಹೊರಟುಬಿಟ್ಟ. ಶಕುನಿಯ ಜೊತೆ ಮಾತಾಡ್ತಾ ಇದ್ದಾನೆ, ಹೊಟ್ಟೆ ಉರಿದು ಮಾತಾಡ್ತಾನೆ. ಅದೆಲ್ಲ ವಿಚಾರ ಈಗ ಬೇಡ, ಮುಖ್ಯವಾದ ವಿಚಾರ ಇಷ್ಟು. ಅಯ್ಯೋ ಎಂಥ ವೈಭವ ಪಾಂಡವರದು, ಎಂಥ ವೈಭವ ಕೃಷ್ಣನದು. ಅಗ್ರಪೂಜೆ ಮಾಡಿಬಿಟ್ರಲ್ಲ ಕೃಷ್ಣನಿಗೆ, ಅಷ್ಟು ಸಂಕಟ ಪಡ್ತಾನೆ. ಆಗ ಹೇಳ್ತಾನೆ ಶಕುನಿಗೆ, ನೋಡು ಶಕುನಿ, ನನಗೆ ಎಷ್ಟು ಕೋಪ ಬಂದಿತ್ತು ಅಂದರೆ, ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ರಲ್ಲ ಅದನ್ನು ತಡೆಯಬೇಕು ಅಂತ ನಾನು ಭಾರಿ ಹಠ ಇತ್ತು ಮನಸ್ಸಲ್ಲಿ ಅಂತ ಹೇಳ್ತಾನೆ. ತಡೆಯಬೇಕು ಅಂತ ಭಾರಿ ಹಠ ಇತ್ತು, ಆದರೆ ಹಾಗೆ ಮಾಡಲಿಲ್ಲ. ಯಾಕೆಂದ್ರೆ ಹಾಗೆ ಮಾಡಿದರೆ ಶಿಶುಪಾಲನೆಗಾದ ಗತಿರೇ ನನಗೇ ಆಗತ್ತೆ ಅಂತ ಸುಮ್ಮನೆ ಇದ್ದೆ ಅಂತ ಹೇಳಿದ್ದಾನೆ. ಇನ್ನು ಸಾಕಲ್ಲ ಅದಕ್ಕಿಂತ ಸ್ಪಷ್ಟವಾಗಿ. ಅಂದರೆ ದುರ್ಯೋಧನ ಎಷ್ಟು ತತ್ವಗಳನ್ನು ಹೊರಗೆ ಮಾಡಿದ್ದಾನೋ ಅದಕ್ಕಿಂತ ಜಾಸ್ತಿ ಒಳಗೆ ಮಾಡೋ ಉದ್ದೇಶ ಅವನಿಗಿತ್ತು, ಆದರೆ ಭಯದಿಂದ ಬಿಟ್ಟಿದ್ನೇ ಹೊರತು ನಿಜವಾಗಲೂ ಅವನು ತೈಲಾಗದ ಬಿಟ್ಟಿದ್ದಲ್ಲ. ಆದರೆ ಕೆಲವು ಭಕ್ತರಿದ್ದಾರೆ, ಭಗವಂತನಿಗೆ ಏನು ಮಾಡ್ತಾರೆ ಗೊತ್ತೇನು, ಭಗವಂತನಾದ ನಾರಾಯಣ ವೈಕುಂಠದಲ್ಲಿ ಮಲಗಿದ್ರೆ ಇವರು ಹೋಗಿ ಆತನ ಎದೆಗೆ ತಮ್ಮ ಕಾಲಿನಿಂದ ಒದ್ದು ಬಿಡ್ತಾರೆ. ಈ ತಪ್ಪನ್ನು ದುರ್ಯೋಧನ ಮಾಡಿಲ್ಲ. ಅದೇ ರೀತಿ ಶಿಶುಪಾಲ ಕೃಷ್ಣ ಡೈರೆಕ್ಟ್ ಆಗಿ ಬೈತಾನೆ, ಅಂಥವನು ನಿಂತವನು ಅಂತ ಹೇಳಿಬಿಟ್ಟು. ಅಂದರೆ ದುರ್ಯೋಧನ ನೇರ ಬೈದಿಲ್ಲ, ನೇರ ಹೊಡೆದಿಲ್ಲ. ಭಗಮುನಿಗಳು ಒದ್ದಿದ್ದಾರೆ, ಶಿಶುಪಾಲ ಬೈದಿದ್ದಾನೆ. ಭಗವಂತ ಏನು ಮಾಡಿದ, ಇಬ್ಬರನ್ನೂ ಕ್ಷಮಿಸಿ ಬಿಡ್ತಾನೆ. ಹೊಡೆದಿದ್ದು ತಪ್ಪು, ಬೈದಿದ್ದು ತಪ್ಪು, ಆದರೆ ಹೊಡೆಯೋದರ ಉದ್ದೇಶ ಮತ್ತು ಬೈದಿದ್ದರ ಹಿನ್ನೆಲೆ ನಿಜವಾದ ದ್ವೇಷ ಅಲ್ಲ ಅದು, ಒಳಗಿದ್ದ ರಾಕ್ಷಸರ ಆದೇಶದ ಫಲ ಅಷ್ಟೇ. ನಿಜವಾಗಲೂ ಅವರು ಸಾತ್ವಿಕರೇ, ಆದರೆ ಒಳಗಿನ ಒಂದು ರಾಕ್ಷಸರ ಆವೇಶದಿಂದ ಹಾಗೆ ಮಾಡಿದರಷ್ಟೇ. ಕೃಷ್ಣ ಏನ್ ಮಾಡಿಬಿಟ್ಟ, ಆ ಭೃಗುಮುನಿಯನ್ನು ಕ್ಷಮಿಸಿದ, ಶಿಶುಪಾಲನನ್ನು ಕ್ಷಮಿಸಿದ. ಬರೀ ಕ್ಷಮಿಸಲಿಲ್ಲ, ಒಳ್ಳೆ ಸ್ಥಾನಮಾನವನ್ನು ಕೊಟ್ಟ ಅವರಿಗೆ. ಶಿಶುಪಾಲನನ್ನ ಕೆಟ್ಟ ಮಾತುಗಳಿಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ, ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. ನೇರವಾಗಿ ಭೀಷ್ಮರು ಬಾಣಗಳನ್ನ ಕೃಷ್ಣನ ಹಣೆಗೆ ಹೊಡೆದರಂತ, ಆದರೆ ಕೃಷ್ಣ ಅವರನ್ನು ಕ್ಷಮಿಸಿ ಬಿಡ್ತಾನೆ. ದುರ್ಯೋಧನ ಒಂದ್ಸರ್ತಿ ಹೊಡೆದಿಲ್ಲ, ಆದರೆ ಭೀಷ್ಮರು ಆ ಕೆಲಸ ಮಾಡಿಬಿಟ್ರು. ಪರಶುರಾಮರ ಜೊತೆಗೆ ನೇರ ಯುದ್ಧ ಮಾಡಿದರು. ದುರ್ಯೋಧನ ಹಾಗೆ ಮಾಡಿ ಕೃಷ್ಣವೇ ಒಂದ್ಸರ್ತಿನೂ ದಂಡೆತ್ತಿ ಹೋಗಿಲ್ಲ ದುರ್ಯೋಧನ. ಅವನೇ ಹೇಳ್ಕೊತಾನೆ, ಜರಾಸಂಧ ನೋಡಿ ಕಲ್ತ್ಕೊಂಡಿದ್ದೇನೆ ನಾನು, 18 ಸರ್ತಿ ಹೋಗಿ ವಾಪಸ್ ಬಂದಿದ್ದಾನೆ, ಏನು ಮಾಡಲಿಕ್ಕಾಗದೇನೆ, ಅದಕ್ಕೆ ನನಗೆ ಹೋಗೋ ಧೈರ್ಯ ಬಂದಿಲ್ಲ ಅಂತ ಹೇಳಿಬಿಡ್ತಾನೆ. ಅಂದ್ರೆ ಆಶ್ಚರ್ಯ ಅಂದ್ರೆ, ಮೇಲ್ನೋಟಕ್ಕೆ ಹೆಚ್ಚು ಪಾಪ ಮಾಡಿದವರು ಭೃಗುಮುನಿಗಳು, ಭೀಷ್ಮರು ಮತ್ತು ಶಿಶುಪಾಲ. ಆದರೆ ದುರ್ಯೋಧನ ಕಡಿಮೆ ಮಾಡಿದವನ ಲೆಕ್ಕದೊಳಗೆ ಹೆಚ್ಚು ಶಿಕ್ಷೆ ಬಂದಿದ್ದ ದುರ್ಯೋಧನೆಗೆ ಕ್ಷಮಿಸಿದ್ದ ಅವರನ್ನ. ಯಾಕೆಂದ್ರೆ ಅವರ ಕೃತಿ ಹಾಗಿದ್ರು ಕೂಡ ಅವರ ಮನೋಭಾವ ಆಗಿರಲಿಲ್ಲ. ಆದರೆ ದುರ್ಯೋಧನ ಹಾಗೆ ಮಾಡದೆ ಹೋದ್ರು ಕೂಡ ಒಳಗೆ ಭಾರಿ ದುಷ್ಟನಾಗಿದ್ದ. ಅದನ್ನೇ ಭಗವಂತ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾನೆ, ಕೃತಿಗಿಂತ ಮನಸ್ಸಿನ ಚಿಂತನೆ ಇದೆಯಲ್ಲ ಅದು ಹೆಚ್ಚು ಅಪಾಯಕರ ಅಂತ ಹೇಳ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಯತೆ. ಈ ಶ್ಲೋಕ ಓದಿದರೆ ದುರ್ಯೋಧನನ ವಿಚಾರ ನಮಗೆ ಅರ್ಥ ಆಗುತ್ತೆ. ಅವನು ಮೇಲ್ನೋಟಕ್ಕೆ ಕಡಿಮೆ ತಪ್ಪು ಮಾಡಿದವನು, ಒಳಗೆ ನಿಜವಾಗಲೂ ಹೆಚ್ಚು ತಪ್ಪು ಮಾಡಿದವನು. ಭೀಷ್ಮಾದಿಗಳು ಹೆಚ್ಚು ತಪ್ಪು ಮಾಡಿದವರು ಹೊರಗೆ, ಒಳಗೆ ನಿಜವಾಗಲೂ ಅವರು ತಪ್ಪೇ ಮಾಡದೇ ಇದ್ದವರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿರಿಕೆ ಮಾಡಿದರು. ಆ ದೃಷ್ಟಿಯಿಂದ ಹೊಡೆದಿದ್ದು ಭೀಷ್ಮರೇ, ಹೊಡೆಸಿದ್ದು ದುರ್ಯೋಧನ. ಪಾಪ ಯಾರಿಗೆ, ದುರ್ಯೋಧನನಿಗೆ ಜಾಸ್ತಿ. ಎಂದು ಯೋಚನೆ ಮಾಡಿದರೆ ಪಾಪ ಪುಣ್ಯಗಳ ಲೆಕ್ಕ ನಾ ತಿಳ್ಕೊಂಡಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಯಾರು ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕೊಡ್ಬೇಕು ನಾನು ಅಂತ ಕೇಳಿದ್ರೆ ಯಾವ ಆಡಿಟರು ಹೇಳೋದಿಲ್ಲ, ಫಸ್ಟ್ ಶುರು ಮಾಡ್ತೀನಿ ಸ್ತಂಭ ಎಲ್ಲ ಕೊಡು, ಎಷ್ಟೆಷ್ಟು ಸೇವಿಂಗ್ಸ್ ತೋರಿಸು, ಎಲ್ಲ ATG ಎಷ್ಟು, ATCC ಎಷ್ಟು, ಎಲ್ಲ ಲೆಕ್ಕ ಹಾಕಿದ್ರೆ ಹೋಗುತ್ತೆ. ಎಲ್ಲರೂ ಟ್ಯಾಕ್ಸ್ ಒಂದೇ ರೀತಿ ಆಗೋದೇ ಇಲ್ಲ. ಅದೇ ರೀತಿ ಪುಣ್ಯ ಪಾಪಗಳ ಲೆಕ್ಕ ಮೇಲ್ನೋಟಕ್ಕೆ ಕಂಡಾಗಿರೋದಿಲ್ಲ, ಎಲ್ಲೆಲ್ಲಿ ಯಾವ ರೀತಿ ಡೈರೆಕ್ಟ್ ಆಗುತ್ತೆ ಎಂಬ ನಮ್ಗೆ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಭೀಷ್ಮದ್ರೋಣರ ರೀತಿ ಬೇರೆ, ಭೃಗುಮುನಿಗಳು ಶಿಶುಪಾಲನ ರೀತಿ ಬೇರೆ, ಆದರೆ ದುರ್ಯೋಧನ ರೀತಿ ಮಾತ್ರ ಭಯಂಕರ. ಒಳಗೆ ಎಲ್ಲ ಪಾಪ ಮಾಡೋಕ್ಕೂ ತಯಾರವನು, ಆದರೆ ಧೈರ್ಯ ಇಲ್ಲ ಅಷ್ಟೇ. ಒಬ್ಬನಿರ್ತಾನೆ ಅನಿವಾರ್ಯವಾಗಿ ಯಾರೋ ಡಾಕ್ಟರ್ ಹೇಳಿರ್ತಾರೆ, ಮತ್ತೆ ಏಕಾಚೆ ಏನಾದರೂ ತಗೊಳ್ಳೇಬೇಕು, ನಿರ್ವಹ ಇಲ್ಲ ಅಂತ ಹೇಳಿಬಿಡ್ತಾರೆ. ನೀನು ಆರೋಗ್ಯಕ್ಕೆ ಔಷಧಿ ತಗೊಳ್ಳೇಬೇಕು, ಬರೀ ಹೊಟ್ಟೆಲಿ ತಗೊಳ್ಬಾರ್ದು, ಎರಡೆರಡು ಮತ್ತೆ ಬರೀ ಔಷಧಿ ತಗೊಳ್ಳಾಗಿಲ್ಲ, ಯಾಕೆ ಏನಾದರೂ ತಗೊಳ್ಳೇಬೇಕಂದ್ರೆ ಭಾರಿ ಡೇಂಜರ್ ಅಂತ ಹೇಳಿಬಿಡ್ತಾನೆ. ತಿನ್ಬೇಕಾಗ ತಿಂತಾನೆ ಪಾಪವನು, ಆದರೆ ಅವನು ಮನಸ್ಸಿಲ್ಲ ತಿನ್ನಲಿಕ್ಕೆ, ನಿರ್ವಹ ಇಲ್ಲ ತಿಂತಾನೆ. ಇನ್ನೊಬ್ಬನ ಏನು ಮಾಡ್ತಾನೆ, ಉಪವಾಸ ಮಾಡಿದ್ದಾನೆ ಪಾಪ, ಏನೂ ತಿಂದಿಲ್ಲ ಅವನು. ತಮಾಷೆ ಅಂದರೆ ಇವನು ತಿಂದವನಿಗೆ ಪಾಪ ಬಂದಿಲ್ಲ, ಆ ತಿಂದೇ ಪಾಪ ಬಂದುಬಿಟ್ಟಿದೆ. ಇದೇನು ಲೆಕ್ಕ ಅಂತ ಹೇಳುತ್ತಾರೆ, ಇವನು ತಿಂತಾ ಇದ್ದಾನೆ, ದುಃಖಪಟ್ಟು ತಿಂತಾನೆ, ನಿರ್ವಾಹ ಇಲ್ಲ. ನಾನು ಡಾಕ್ಟರ್ ಮಾತು ಕೇಳದೆ ಹೋದ್ರೆ ಅಕಸ್ಮಾತ್ ಸತ್ತು ಹೋಗಿಬಿಟ್ರೆ, ಮುಂದೆ ವಾಸಿ ಆದ್ರೆ ಸರಿಯಾಗಿ ಏಕಾಚಿ ಮಾಡೋ ಅವಕಾಶ ಕಳ್ಕೊಂಡ್ಬಿಟ್ರೆ ಕಷ್ಟ ಅಂತ ಕಷ್ಟಪಟ್ಟು ಏನೋ ತಗೊಂಡು ಮಾಡಿಬಿಡ್ತಾನೆ. ಅವನು ಉಪವಾಸ ಇದ್ದಾನೆ, ಯಾತಕ್ಕೆ ಗೊತ್ತೇನು, ತಿನ್ನೋ ಚಾನ್ಸ್ ಸಿಕ್ಕಿಲ್ಲ ಅವನಿಗೆ ಪಾಪ. ಮತ್ತೆ ಆಡ್ತಿದ್ದಾನೆ ಅಂದ್ರೆ ಸಿಕ್ಕರೆ ಸಹ ಎರಡಪ್ಪ ಆಗಿಬಿಟ್ಟಿದ್ದಾನೆ, ತಿನ್ನೋ ಚಾನ್ಸೇ ಇಲ್ಲ. ತಿನ್ನಕ್ಕೂ ಸುತ್ತಮುತ್ತ ಯಾವ ಹೋಟ್ಲುಗಳು ಕೂಡ ಇಲ್ಲ, ಉಪವಾಸ ಮಾಡಿಬಿಡ್ತಾನೆ ಪಾಪ. ಆದರೆ ಪುಣ್ಯ ಏನೂ ಬಂದಿಲ್ಲ, ಯಾಕಂದ್ರೆ ಮನೆ ಮನಸ್ಸೋಡು ತಿನ್ನಬೇಕು ಅಂತ ಪೂರ್ತಿ ಐಡಿಯಾ ಇದೆ ಅವನಿಗೆ. ಆದ್ದರಿಂದ ಉಪವಾಸ ಇದ್ದು ಉಪವಾಸದ ಫಲ ಅವನಿಗಿಲ್ಲ, ತಿಂದು ತಿಂದು ಪಾಪ ಇವನಿಗಿಲ್ಲ. ಅದಕ್ಕೆ ಪಾಪ ಪುಣ್ಯದ ಲೆಕ್ಕ ಭಾರಿ ವಿಚಿತ್ರ. ಅದು ಮಿಥ್ಯಾಚಾರ ಸಬುಚ್ಚತೆ. ದುರ್ಯೋಧನ ಮಹಾಪಾಪಿ, ಮಹಾದ್ವೇಷಿ. ಅಂಥವನು ಅಂಥವರನ್ನ ಪರಮಾತ್ಮ ಅಧೋಗತಿಗೆ ಕಳಿಸ್ತಾನೆ. ಅಧೋಗತಿ ಅಂದರೆ ಕೆಳಗಿನ ಗತಿ, ಕೆಳಗೆ ಅಂದರೆ ಭಾರಿ ಕೆಳಗೆ. ಅತ್ಯಂತ ಕೆಳಗಿರೋದು ನರಕಗಳು, ಅದಕ್ಕಿಂತ ಕೆಳಗಿರೋದು ಅಂತ ಹೇಳಿದ್ರೆ ತಮಸ್ಸು ಅಂಧಂತಮಸ್ಸು. ಅದಕ್ಕಿಂತ ಹೆಚ್ಚು ಅನರ್ಥಕರವಾದ ಲೋಕ ಇಲ್ಲ, ಅಲ್ಲಿಗೆ ನಾನು ಕಳಿಸ್ತೇನೆ ಅಂತ ಪರಮಾತ್ಮ ಹೇಳಿ. ಇಲ್ಲಿ ತಪೋ ಅಂತ ಹೇಳಿದ್ರಿಂದ ನಾನು ತಕ್ಷಣ ಪನಿಷ್ ಮಾಡೋದಿಲ್ಲ, ನಿಧಾನವಾಗಿ ಪನಿಷ್ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಅನೇಕರ ಪ್ರಶ್ನೆಗೆ ಉತ್ತರ ಇದು. ಎಷ್ಟೋ ಜನ ಕೆಟ್ಟವರು ಇನ್ನೂ ಮೆರಿತಾ ಇರ್ತಾರೆ, ನಾವು ಕಂಡಾಗ ಕುಣದಾಡ್ತಿರ್ತಾರೆ, ಏನು ಶಿಕ್ಷಣೆ ಕೊಟ್ಟಾಗ ಕಾಣೋದಿಲ್ಲ. ಅದು ಭಗವಂತನ ಉತ್ತರ, ಯೋಚನೆ ಮಾಡಬೇಡಿ, ನಾನು ನಿಧಾನವಾಗಿ ಅವ್ರನ್ನ ಹಾಳು ಮಾಡ್ತೇನೆ, ಮತ್ತೆ ಎಂದೂ ಎದ್ದಿರಬಾರ್ದು ಹಾಳು ಮಾಡ್ತೇನೆ ಅಂತ ಹೇಳಿದ್ದಾನೆ. ಇದು ಭಗವಂತನ ಒಂದು ತತ್ವ. ಆದ್ದರಿಂದ ನಾವು ಅವಸರ ಪಡೋದಕ್ಕೆ ಹೋಗಬಾರದು. ಎತ್ತದು ಹಾಗೇನೆ, ನಿಧಾನವಾಗಿ ಮೇಲಕ್ಕೆತ್ತಿತ್ತೇನೆ, ಬೀಳದಂತೆ ಮೇಲಕ್ಕೆತ್ತಿತ್ತೇನೆ. ಆದ್ದರಿಂದ ಒಳ್ಳೆಯವರು ನಮ್ಮ ಇನ್ನೂ ಭಗವಂತ ಉದ್ಧಾರ ಮಾಡಿಲ್ಲ ಅಂತ ಬೇಸರ ಪಟ್ಕೋಬೇಕಾಗಿಲ್ಲ, ಪರಮಾತ್ಮ ಮೇಲಕ್ಕೆತ್ತೇ ಎತ್ತಾನೆ. ಅದೇ ದುಷ್ಟರು ತಮ್ಮನ್ನು ಶಿಕ್ಷಿಸಿಲ್ಲ ಅಂತ ಖುಷಿ ಪಡೋ ಕಾರಣ ಇಲ್ಲ, ಅವ್ರನ್ನ ತುಳಿದೇ ತುಳಿತಾನೆ. ಇದನ್ನು ಯಾರ ಕೈಯಲ್ಲಿ ಹೇಳಿ ಮಾಡಿಸೋದಿಲ್ಲ, ನಾನೇ ಮಾಡ್ತೇನೆ ಅಂತ ಹೇಳ್ತಾ ಪರಮಾತ್ಮ ತಿಳಿಸಿ ಮುಂದೆ ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧಃ ತಥಾ ಲೋಭಃ ತಸ್ಮಾದ್ ಏತತ್ರಯಂ ತ್ಯಜೇತ್. ಎಲ್ಲ ಪಾಪಗಳ ಮೂಲ ಕಾಮ ಕ್ರೋಧ ಲೋಭ. ಈ ಮೂರನ್ನ ಬಿಟ್ಟ ಅಂದರೆ ನರಕಕ್ಕೆ ಪ್ರವೇಶವೇ ಇಲ್ಲ. ಮೂರು ಇತ್ತು ಅಂದರೆ ಎಷ್ಟು ಪುಣ್ಯ ಕಾರ್ಯ ಮಾಡಿದ್ರು ಕೂಡ ನರಕದ ಹಾದಿ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ಈ ಪ್ರಶ್ನೆ ಹಿಂದೆ ಅರ್ಜುನ ಕೇಳಿದ್ದ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಈ ಮಾತು ಬಂದಿದೆ ಈಗಾಗಲೇ ಮೂರನೇ ಅಧ್ಯಾಯದ ಕೊನೆಗೆ ಬಂದಿದೆ. ಕೃಷ್ಣ ಯಾಕೆ ಮನುಷ್ಯ ಪಾಪ ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದ್ದ. ಎಷ್ಟೋ ಸತ್ತೆ ಅನಿಚ್ಛನ್ನಿವ ಮನಸ್ಸಿನಲ್ಲಿಲ್ಲ, ಪಾಪ ಕಾರ್ಯ ಮಾಡಿಬಿಟ್ಟಿರ್ತಾನೆ ಈಗಾಗಲೇ. ಯಾತಕ್ಕೆ ಏನೋ ನೋಡಿ ಅನ್ಕೊಂಡಿರಲಿಲ್ಲ, ಆದ್ರೆ ಏನೋ ಆಗೋಗ್ಬಿಡ್ತು, ನನಗೆ ಆಶ್ಚರ್ಯ, ಯಾಕೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಯಾರು ಕಾರಣ ಅಂತ ಅರ್ಜುನ ಕೇಳಿದ್ದು ಭಗವಂತ ಹೇಳಿದ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಇದಲ್ಲಿ ಕೊಟ್ಟ ಉತ್ತರ ಇದೆ. ಕಾಮಕ್ರೋಧಗಳೇ ಎಲ್ಲ ವಿಧವಾದ ಪಾಪಗಳಿಗೆ ಮೂಲ. ಇಲ್ಲಿ ಕಾಮ ಅಂದ್ರೆ ಬರೀ ಆಸೆಯಲ್ಲ ಅಂತ ನಿನ್ನೆ ಹೇಳಿದೆ. ದುರಾಸೆ, ಯಾವುದು ತನಗೆ ಎಟುಕೋದಿಲ್ಲ ಅದನ್ನ ಇಷ್ಟಪಡೋದು, ಅದನ್ನೇ ಅಯೋಗ್ಯಮಿಚ್ಛನ್ ಪುರುಷ ಪತತ್ತೇವ ನ ಸಂಶಯ. ಅಯೋಗ್ಯಮಿಚ್ಛನ್ ಪುರುಷ, ತನಗೆ ಯಾವುದು ಯೋಗ್ಯ ಅಲ್ಲ ಅದನ್ನೆಂದು ಮನುಷ್ಯ ಬಯಸಬಾರದು ಅಂತ ಹೇಳಿದ್ದೆ. ಆ ರೀತಿ ಬಯಸೋದ್ರಿಂದ ಸಾತ್ವಿಕನೂ ಕೂಡ ತಾತ್ಕಾಲಿಕ ದುಃಖ ಪಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಗೌತಮರು ಮಾಡಿದ್ದೇನು, ತಾವು ಇನ್ನೂ ತಾವು ದೊಡ್ಡ ಋಷಿಗಳವರು, ಅದಕ್ಕಿಂತ ಮೀರಿದ ಪದವಿ ಬೇಕು ಅಂತ ತಪಸ್ಸು ಮಾಡಿದರು. ಅದರ ಫಲಿತಾಂಶ ಅಹಲ್ಯಾಶಾಪದ ಪ್ರಸಂಗ ಬಂದು ಗೌತಮರ ತಮ್ಮ ಪುಣ್ಯ ಎಲ್ಲ ಕಳ್ಕೊಂಡು ಬಿಡ್ತಾರೆ. ಮಾಂಡವ್ಯರು ಹಾಗೆ ಮಾಡಿದರು, ಅದರ ಫಲಿತಾಂಶ ಶೂಲಕ್ಕೆ ಹಾಕ್ತಕ್ಕಂಥ ಪ್ರಸಂಗ ಒದಗಿ ಅವರು ಸಾಕ್ಷಾತ್ ಯಮಧರ್ಮನಿಗೆ ಶಾಪ ಕೊಟ್ಟು ತಮ್ಮ ಪುಣ್ಯ ಎಲ್ಲ ಕಳ್ಕೊಂಡು ಬಿಡ್ತಾರೆ. ಇನ್ನು ಒಳ್ಳೆಯವರೇ ತಮ್ಮ ಯೋಗ್ಯತೆಗೆ ಅಲ್ಲದ್ದನ್ನು ಮಾಡಲಿಕ್ಕೆ ಹೊರಟ್ರೆ ಈ ರೀತಿ ಆಗುತ್ತೆ ಅಂದಮೇಲೆ ಇನ್ನು ಅಯೋಗ್ಯರ ಗತಿ ಏನಾಗಬೇಕು ಲೆಕ್ಕ ಹಾಕಿ. ಆದ್ದರಿಂದ ಅಯೋಗ್ಯರು ತಮ್ಮ ಇತಿಮಿತಿಗಳಲ್ಲೇ ಇರಬೇಕು. ಯೋಗ್ಯರು ಕೆಲವರು ಇರ್ತಾರೆ, ಏನು ನೆಟ್ಟಿಗೆ ನಡೆದ ಓಡಾಡಲಿಕ್ಕೆ ಬರೋದಿಲ್ಲ, ತಾನು ಹಿಮಾಲಯ ಹತ್ತೀನಿ ಅಂತ ಹೋದರೆ ಹೋಗ್ತಾನೆ ಮತ್ತೆ ಬರೋ ಚಾನ್ಸೇ ಇಲ್ಲ, ಹೋಗೇ ಬಿಡ್ತಾನೆ ಆ ಕಡೆ. ಅಷ್ಟೆಲ್ಲ ಕರ್ಕೊಂಡು ಹೋಗೋರಿಗೆ ಬೇರೆ ಭಯ, ಬರೀ ಅವ್ರು ಯಾತ್ರೆ ಮಾಡೋದಕ್ಕೆ ಇವ್ನು ನೋಡ್ಕೊಳ್ಳೋದಾಗತ್ತೆ ಕೊನೆಗೆ. ಬನ್ನಿ ದೇವರು ನೋಡಿದ್ರೆ ಇವ್ನು ನೋಡ್ತಾ ಕೂತಿರ್ತಾನೆ ಹೋಗಿಬಿಟ್ಟು, ಅದು ಪ್ರಯೋಜನ ಇಲ್ಲ. ಯಾವುದು ತಮಗಾಗೋದಿಲ್ಲ ಅದನ್ನು ಮಾಡಿ ಪ್ರಯೋಜನ ಇಲ್ಲ. ಇದ್ದಲ್ಲೇ ನೆನೆಸಿ ಪುಣ್ಯ ಕಟ್ಟಿಕೊಳ್ಳೋದು ಕ್ಷೇಮ, ಅದರಿಂದ ಇನ್ನೊಬ್ಬರಿಗೆ ಹೊರೆಯಾಗೋದಕ್ಕಿಂತ ತಾನು ಸರಿಯಾದ ರೀತಿಯಲ್ಲಿ ಮಾಡೋದು ಕ್ಷೇಮ. ಅನೇಕರಿಗೆ ಯೋಚನೆ ಇರೋದಿಲ್ಲ, ತಮಗೆ ಅಲ್ಲದ್ದನ್ನು ಮಾಡಲಿಕ್ಕೆ ಹೋಗಿ ಸಲ್ಲದ್ದನ್ನು ಮಾಡಲಿಕ್ಕೆ ಹೋಗಿ ಕೊನೆಗೂ ದುಃಖದಲ್ಲಿ ಪರಿವಸಾನ ಕಾಣ್ತಾರೆ ಹೊರತು ಸುಖ ಆಗೋದಿಲ್ಲ. ಆದ್ದರಿಂದ ನಮಗೆ ಯಾವುದು ಯೋಗ್ಯತೆಗೆ ಎಟಕುತ್ತೆ, ಯಾವುದು ಎಟಕೋದಿಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕು. ಆದರೆ ನಮ್ಮ ಜನ ಬುದ್ಧಿವಂತರು, ಅದಕ್ಕೆ ನಾವು ಏಕಾಶೆ ಮಾಡೋದಿಲ್ಲ ಸರ್, ನಮ್ಮ ಯೋಗ್ಯತೆ ಮೀರಿದ್ದು ಅಂತ ಹೇಳಿ ಇದು ಮಾತ್ರ ಯೋಗ್ಯತೆ ಮೀರಿದ್ದೆ ಅವನಿ ಅದಕ್ಕೆ ಹೇಳ್ತಾರೆ. ಅದೆಲ್ಲ ಇವು ಕಂಪಲ್ಸರಿ, ಇದು ಯೋಗ್ಯತೆಯ ಪ್ರಶ್ನೆ ಇಲ್ಲ, ಇದು ಕಂಪಲ್ಸರಿ ಮಾಡಲೇಬೇಕಾಗಿದ್ದಕ್ಕೆ ಯೋಗ್ಯತೆಯ ಪ್ರಶ್ನೆ ಇಲ್ಲ. ಯಾವುದು ಆಪ್ಷನ್ ಅಲ್ಲೋ ಅದಕ್ಕೆ ಯೋಗ್ಯತೆಯ ಪ್ರಶ್ನೆ. ವಿಷ್ಣು ಪಂಚಕ ಮಾಡಬೇಕು, ವಿಷ್ಣು ಪಂಚಕ ಮಾಡಬೇಕು. ಶಕ್ತಿ ಇದ್ರೆ ಮಾಡು, ಇಲ್ದವ್ರು ಮಾಡಲಿಕ್ಕೆ ಹೋಗಬೇಡ. ಏಕಾಚಾರ ಆಗಲಿ, ಶಕ್ತಿ ಇಲ್ಲದೆ ಇದ್ರೂ ಮಾಡು, ಅಥವಾ ಇದ್ದಷ್ಟಾದರೂ ಮಾಡು, ಕೊನೆ ಪಕ್ಷ ಬಿಡ್ಲಕ್ಕಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕಂಪಲ್ಸರಿ ಆಗಿರೋದು ಬೇರೆ, ಆಪ್ಷನ್ ಅಲ್ಲ ಆಗಿರೋದು ಬೇರೆ. ನಾವು ಕಡ್ಡಾಯದ ಪ್ರಶ್ನೆ ಎಂದೂ ಬಿಡ್ಲಕ್ಕೆ ಬರೋದಿಲ್ಲ. ಐಚ್ಛಿಕವಾದದನ್ನು ಮಾತ್ರ ಎಚ್ಚರಿಕೆಯಿಂದ ಮಾಡಬೇಕು, ಅಯೋಗ್ಯವಾದರೆ ಅದನ್ನು ನಾವು ಇಷ್ಟಪಟ್ಟರೆ ಪ್ರಯೋಜನ ಇಲ್ಲ. ರಾಹು ಏನು ಮಾಡಿದ? ಏನಾದರೂ ಮಾಡಿ ಅಮೃತ ಕುಡಿಬೇಕು ಅಂತ ಪ್ರಯತ್ನ ಪಟ್ಟ. ಆಗಿದ್ದೇನು? ಅಮೃತ ಬಾಯಲ್ಲಿ ಬಿದ್ದರೂ ಹೊಟ್ಟೆಯಲ್ಲಿ ಹೋಗಲಿಲ್ಲ. ಅಷ್ಟೇ ಅಲ್ಲ, ಅವನ ತನೇನೆ ಭಗವಂತ ಕತ್ತರಿಸಿ ಬಿಡ್ತಾನೆ. ಅವನು ಸ್ಥಿತಿ ಎಂಥ ಸ್ಥಿತಿ ಆಯ್ತು ಅವನಿಗೆ? ತಾಯಾಗಿಲ್ಲ, ಅಮೃತ ಕೊಡ್ತಿದ್ದಾನೆ, ಪ್ರಾಣ ಹೋಗಾಗಿಲ್ಲ, ಬದಿಕ್ಕೆ ಉಪಯೋಗ ಇಲ್ಲ, ಬರೆಯೋ ರುಂಡ ತಗೊಂಡು ಏನು ಮಾಡಬೇಕು? ಈ ಸ್ಥಿತಿಗೆ ಹೋಗ್ತಾನೆ. ಆದ್ದರಿಂದ ಯೋಗ್ಯತೆಗೆ ಸಲ್ಲದ್ದು ಎಂದೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಕಾಮ, ಅದನ್ನು ದುಷ್ಕಾಮ ಅಂದರೆ ಅದೇನು? ಕಾಮ ಏಷ ಕ್ರೋಧ ಏಷ ಅಂತ ಹೇಳಿದ ಹಾಗೆ ಕಾಮ ಕ್ರೋಧ ತಥಾ ಲೋಭ ತಸ್ಮಾದ್ ಏತತ್ರಯಂ ತ್ಯಜೇತ್. ಕ್ರೋಧ ಯಾಕೆ ತಪ್ಪು ಅಂತ ಕೇಳಿದರೆ, ಯಾವಾಗಲೂ ಕೂಡ ಸಿಟ್ಟು ಮಾಡಿಕೊಳ್ಳೋದು ತಪ್ಪಲ್ಲ, ಆದರೆ ಯಾರ ಮೇಲೆ ಸಿಟ್ಟು ಮಾಡಿಕೊಂಡು ಯೋಚನೆ ಮಾಡಬೇಕು. ಅದು ಕ್ಲರ್ಕ್ ಇರ್ತಾನೆ, ಆಫೀಸರ್ ಬೈತಾನೆ, ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಡಿಸ್ಮಿಸ್ ಆಗ್ತಾನೆ, ಟ್ರಾನ್ಸ್ಫರ್ ಆಗ್ತಾನೆ ಅಷ್ಟೇ. ಎಷ್ಟೇ ಸಿಟ್ಟು ಬಂದರೂ ಸಾರ್ ಸಾರ್ ಅಂತ ಇರ್ತಾರೆ, ಒಳಗೆ ಯೋಗ್ಯ ಅನ್ಕೊಂಡ್ರು ಕೂಡ ಮೇಲೆ ಮಾತ್ರ ಸಾರ್ ಸಾರ್ ಕ್ಷಮಿಸಿ ಸಾರ್ ಅಂತಾನೆ. ಅದಕ್ಕೆ ಅವನಿಗೆ ಗೊತ್ತು, ಸ್ವಲ್ಪ ಎದುರು ಮಾಡ್ಕೊಂಡಾದ್ರೆ ಪರಿಚಯ ಮುಗಿದೋಯ್ತಲ್ಲಿ, ಸಾರಿ ಸಾರ್ ಅಂತ ಹೇಳ್ತಾನೆ. ಇನ್ನೂ ಮಾಡೋದಿಲ್ಲ ಅಂತಾನೆ, ಮಾಡಿದರೂ ಮತ್ತೆ ಮಾಡೋದಿಲ್ಲ ಅಂತಾನೆ ಅಷ್ಟೇ ಹೊರತು ನಾನು ಮಾಡಿದ ಸರಿ ಅಂತ ಹೇಳೋದಿಲ್ಲ. ಆ ಹೇಳಿದಾದ್ರೆ ಉಳ್ಕೊಳ್ಳೋಕ್ಕಾಗೋದಿಲ್ಲ ಅವನು. ನೋಡಿದ್ರ, ಅದಕ್ಕೆ ಹೇಳ್ತಾರೆ ಬಡವನ ಕೋಪ ದವಡಿಗೆ ಮೂಲ ಅಂತ ಗಾದೆ ಮಾತಿದೆಯಲ್ಲ, ಇದಕ್ಕೆ ಬಂದಿದ್ದು. ತಮ್ಮ ಇತಿಮಿತಿಯಲ್ಲೇ ಕೋಪವನ್ನು ಹೊಂದಬೇಕೇ ಹೊರತು, ಯಾರ ಮೇಲೆ ಕೋಪಗೊಂಡ್ರೆ ನಡೆಯುತ್ತೋ ಅವ್ರ ಮೇಲೆ ಕೋಪಗೊಳ್ಬೇಕೇ ಹೊರತು ದೊಡ್ಡವ್ರ ಮೇಲೆ ಕೋಪಗೊಳ್ಳಬಾರದು. ಆ ರೀತಿ ಕೋಪಗೊಂಡ್ರೆ ಎಲ್ಲ ವಿಧವಾದ ಪುಣ್ಯದ ರಾಶಿನೇ ಕಳ್ಕೊಂಡು ಬಿಡ್ತಾನೆ. ಆದ್ರಿಂದ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ಲಿಕ್ಕೆ ಹೋದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕ್ಷಮೆ ವಿನಯದಿಂದ ಹೇಳಬೇಕೇ ಹೊರತು ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನ ಕೃಷ್ಣನ ಮೇಲೆ ಕೋಪಗೊಂಡ ಆಗಿದ್ದೇನು ಅನರ್ಥ. ಹೇಳ್ತಾರೆ ಕೃಷ್ಣ ಮೃಕೋದರ ಗತಂ ಬಹಲಂ ನಿಧಾಯ ಕ್ರೋಧಂ ಯಯೌ ಸಶಕುನಿಹಿ ಧೃತರಾಷ್ಟ್ರ ಪುತ್ರ. ಭೀಮನ ಮೇಲೆ ಸಿಟ್ಟು ಮಾಡಿಕೊಂಡು ದುರ್ಯೋಧನಿಗೆ ಏನಾಯ್ತು? ಸರ್ವನಾಶವಾಗೋಯ್ತು. ಅದೇ ಭೀಮ ದುರ್ಯೋಧನ ಸಿಟ್ಟು ಮಾಡಿಕೊಂಡ ಏನಾಯ್ತು? ಪ್ರತಿಜ್ಞೆ ಮಾಡಿ ಪೂರೈಸಿ ಬಿಡ್ತಾನೆ. ನೋಡಿ, ಭೀಮ ದುರ್ಯೋಧನ ಮೇಲೆ ಕೋಪಗೊಂಡ, ಅದು ಕೃಷ್ಣನಿಗೆ ಪ್ರಿಯವಾಯಿತು. ಅದೇ ದುರ್ಯೋಧನ ಭೀಮನ ಕೋಪಗೊಂಡ, ದುರ್ಯೋಧನ ಹಾಳಾಗಿಬಿಟ್ಟ. ಆದ್ದರಿಂದ ನಮ್ಮ ಯೋಗ್ಯತೆಯನ್ನು ಮೀರಿ ವರ್ತಿಸಕ್ಕೆ ಬರೋದಿಲ್ಲ. ಕೋಪತಾಪಗಳೆಲ್ಲ ನಮ್ಮ ಇತಿಮಿತಿಯಲ್ಲೇ ಇರಬೇಕೇ ಹೊರತು ಮತ್ತೊಂದು ಕಡೆಯಲ್ಲ ಸಾಧ್ಯ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದರೆ ಕ್ರೋಧಕ್ಕೂ ಕೂಡ ಒಂದು ಜಾಗ ಬೇಕು. ಲೋಭ ಲೋಭ ಜಿಪುಣತನ ಇದೆ ಅಂತ ತಿಳ್ಕೊಂಬೋಣ. ಅದು ಯಾವಾಗಲೂ ಕೆಟ್ಟದ್ದಲ್ಲ, ಅದು ಸಿನಿಮಾ ಕರಿತಾನೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ದುಡ್ಡಿದೆ ಕಟ್ಟು ಮಾಡಕ್ಕೆ ಮನಸ್ಸಿಲ್ಲ, ಬಿಟ್ಬಿಡ್ತಾನೆ, ಭಾರಿ ಪುಣ್ಯ. ಆದರೆ ಅದೇ ಒಂದು ದೇವಸ್ಥಾನಕ್ಕೆ ಹೋದಾಗ, ಸತ್ಕಾರ್ಯಕ್ಕೆ ಹೋದಾಗ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಡಾಕ್ಟರ್ ಆಪರೇಷನ್ ಮಾಡಬೇಕಾಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಅಂತ ಮಾತಾಡ್ಕೊಂಡು ಹೊರತೋಗಿರ್ತಾನೆ. ಅದು ಇನ್ನೂ ಜಾಸ್ತಿ ಆಗಲಿ ಡಾಕ್ಟರ್ ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಪ್ರಾಣದ ಪ್ರಶ್ನೆ ಇದೆ. ಅದು ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡದೆ ಹೋದ್ರೆ ಅದು ನಿಜವಾದ ಜಿಪುಣತನ, ಅದನ್ನು ಎಂದು ನಾವು ಮಾಡಕ್ಕೆ ಹೋಗಬಾರದು. ಮತ್ತು ಮನುಷ್ಯ ಹಾಗಲ್ಲ, ಕಂಪಲ್ಸರಿ ತೆಪ್ಪು ರಿಕ್ಷಾದಲ್ಲಿ ಇಳಿದ್ರೆ ತೆಪ್ಪು ಕೊಟ್ಬಿಡ್ತಾನೆ, ದಾರಿ ಇಲ್ಲ ಅವನಿಗೆ. ಅದು ಎಲ್ಲಿ ಬರ್ತಾನೆ? ಪುಣ್ಯ ಕಾರ್ಯ ಬಂದಾಗ ಮಾತ್ರ ಪವಮಾನವ ಮಾಡಬೇಕಾ, 100 ರೂಪಾಯಿ ಅಡ್ಜಸ್ಟ್ ಮಾಡ್ರಿ ಅಂತ ಶುರು ಮಾಡ್ತಾನೆ. ಅದು ಸಾಧ್ಯ ಇಲ್ಲ. ಯಾಕೆ? ರಿಕ್ಷಾದಲ್ಲಿ ಮೀಟರ್ ಚಾರ್ಜ್ ಕೊಟ್ಟ ಹಾಗೆ ಇಲ್ಲ ಚಾರ್ಜ್ ಕೊಡೋದಿಲ್ಲ ಆಗಿದ್ರೆ ಅವನು, ಇದು ತಪ್ಪಾಯ್ತು. ಪವಮಾನ ಹೋಮ ಮಾಡ್ತಿರೋ ದೇವರ ಪ್ರೀತಿಗೋಸ್ಕರ ಅಂದಮೇಲೆ ದೇವರು ಎಷ್ಟು ಕೊಟ್ಟಿರ್ತಾನೋ ಅದಕ್ಕೆ ತಕ್ಕಂತೆ ನಿರ್ವಂಚನೆಯಿಂದ ಮಾಡದೆ ಹೋದರೆ ಎಂದೂ ಫಲ ಸಿಗೋದಿಲ್ಲ. ಇವತ್ತು 90% ಜನ ಪುಣ್ಯ ಕಾರ್ಯ ಮಾಡೋದಿಲ್ಲ. ಮಾಡ್ತಕ್ಕಂಥ ಜನಗಳಲ್ಲಿ 90% ಅದು ಪ್ರಪೋರ್ಷನೇಟೇ ಮಾಡೋದಿಲ್ಲ, ಅದು ಕಟಾಚಾರಕ್ಕೆ ಮಾಡ್ತಾರೆ, ಫಲ ಕೊಡೋದಿಲ್ಲ. ಇದು ಲೋಭ, ತುಂಬ ಕೆಟ್ಟದ್ದಿದೆ. ಮಾಡಿಯೋ ಮಾಡಿಲ್ಲ ಅನ್ಸ್ಕೊಂಡ್ಬಿಡ್ತಾನೆ, ಕೆಲಸಕ್ಕೆ ಬರೋದಿಲ್ಲ. ಎಷ್ಟೋ ಸರ್ತೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ರಿಜೆಕ್ಟ್ ಹೇಗಾಗುತ್ತೋ, ಇನ್ಸಫಿಷಿಯಂಟ್ ಕಳಿಸಿದ್ರೆ ವಾಪಸ್ ಹೋಗುತ್ತೆ. ಯಾವುದೇ ಎಕ್ಸಾಮ್ ಫೀಸ್ ಕಳಿಸ್ತಾನೆ, 100 ರೂಪಾಯಿ ಕೊಡಬೇಕು, 95 ರೂಪಾಯಿ ಕಳಿಸ್ತಾನೆ, ಯಾವ ಕಲರ್ ತಮ್ಮ ಕೈಯಿಂದ ಕಟ್ಟೋದಿಲ್ಲ, ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿಬಿಡ್ತಾರೆ, ಅವ್ರು ಹಾಕ್ಲಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಹಾಕಿದ್ರೆ ಔಟ್ ಆಫ್ ದಿ, ಅದು ಬೇರೆ ಮಾತು. ಆ ರೂಲ್ಸ್ ಪ್ರಕಾರ ವಾಪಸ್ ಕಳಿಸಿದ್ರೆ ಯಾರು ತಪ್ಪಲ್ಲ, 5 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರಶ್ನೆ ಇಲ್ಲ. ಸರಿಯಾಗಿದ್ರೆ ಹೌದು, ಇಲ್ಲಿ ಹೋದ್ರೆ ಇಲ್ಲ ಅಷ್ಟೇ. ಆ ಲೆಕ್ಕ ಇಟ್ಕೊಂಡು ನಾವು ಯಾವಾಗಲೂ ಕೂಡ ಒಂದು ಪುಣ್ಯ ಕಾರ್ಯಕ್ಕೆ ಅಂತ ಹೊರಟಾಗ ಅದು ಎಷ್ಟು ವ್ಯಯ ಆಗುತ್ತೆ ಯೋಚನೆ ಮಾಡಬೇಕಾದ್ರೆ. ಬಸ್ ಟಿಕೆಟ್ಗಾಗಿ ಯೋಚನೆ ಮಾಡ್ತೇವೋ, ಈ ಮೀಟರ್ ಚಾರ್ಜ್ಗಾಗಿ ಲೆಕ್ಕ ಹಾಕ್ತೇವೋ, ಅದೇ ತರಹ ಪುಣ್ಯ ಕಾರ್ಯವನ್ನು ಮಾಡತಕ್ಕಂಥ ಒಂದು ಪ್ರಸಂಗದೊಳಗೆ ನಾವು ಕೈ ಬಿಗಿ ಹಿಡಿಯಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ವಿತ್ತಶಾಠ್ಯ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ವಿತ್ತಶಾಠ್ಯ ಅಂತ ಕರೀತಾರೆ. ಅಂದ್ರೆ ದೇವರು ಕೊಟ್ಟಿದ್ದಾಗಲೂ ಕೂಡ ಕೈ ಬಿಗಿ ಹಿಡಿಯೋ ಪದ್ಧತಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಅದು ಯಾವುದರ ದಾರಿ? ನರಕದ ದಾರಿ ಅಂತ ಭಗವಂತ ಹೇಳಿದ್ದಾರೆ. ತ್ರಿವಿಧಂ ನರಕ ಛೇದಂ ದ್ವಾರಂ ನಾಶನ ಆತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ನಾವೇ ಬಿಟ್ಟು ಹೋಗೋದಿಲ್ಲ, ನಾವು ಬಿಡಬೇಕು ಅಂತ ಹೇಳ್ತಾರೆ. ಇದರೆಲ್ಲ ಕೂಡ ಕೆಟ್ಟ ಗುಣಗಳನ್ನ ಅವಾಗಿ ಹೋಗಲಿ ಅಂತ ಕಾಯಬಾರದು. ನಾವು ಪ್ರಯತ್ನ ಪಟ್ಟು ಅದನ್ನು ಓಡಿಸಬೇಕು. ಇವತ್ತು ಕತ್ತಲೆ ಅದೇ ಓಡುತ್ತಾ? ದೀಪ ತಂದ್ರೆ ತಕ್ಷಣ ಹೋಗ್ಬೇಕು. ಕತ್ತಲೆ ಓಡು ಓಡಿದ್ರು, ಪ್ರಾರ್ಥನೆ ಮಾಡಿದ್ರು ಓಡೋದಿಲ್ಲ, ಏ ಒಂದು ಕದ್ದೆತ್ಕೊಂಡು ಹೊಡೆದ್ರು ಓಡೋದಿಲ್ಲ. ಆದ್ರೆ ಅದು ಯಾವ ದೀಪ ತಂದ ತಕ್ಷಣ ಹೋಗ್ಬಿಡತ್ತೆ. ಆ ತರಹ ಈ ಕಾಮಕ್ರೋಧ ಲೋಭಗಳನ್ನ ಜ್ಞಾನಭಕ್ತಿ ವೈರಾಗ್ಯಗಳ ಮೂಲಕ ಓಡಿಸಿಬಿಡಬೇಕು ಅಂತ ಹೇಳಿದ್ದಾರೆ. ಜ್ಞಾನಭಕ್ತಿ ವೈರಾಗ್ಯ ಮೂರು ಬಂತು ಅಂದ್ರೆ, ಶ್ರವಣ ಮನನ ಧ್ಯಾನ ಮೂರು ಮಾಡಿದ ಅಂದ್ರೆ ಕಾಮಕ್ರೋಧ ಲೋಭ ಓಡಿದಂತೆಯೇ ಲೆಕ್ಕ. ಬರೀ ಮುಂದೊಂದು ಸ್ವಾರಸ್ಯ ಗೊತ್ತೇನು, ಕಾಮ ನಮಗೆ ಅಷ್ಟೇ ಡೈರೆಕ್ಟ್ ಬಿಡ್ಲಕ್ಕಾಗೋದಿಲ್ಲ, ಕ್ರೋಧ ಬಿಡ್ಲಕ್ಕಾಗೋದಿಲ್ಲ, ಅದೇ ರೀತಿ ಲೋಭ ಬಿಡ್ಲಕ್ಕೂ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಅವು ಬರೀ ಜಡ ಪದಾರ್ಥ ಅಲ್ಲ, ಅದಕ್ಕೆ ಅಭಿಮಾನಿ ದೈತ್ಯರುಗಳಿದ್ದಾರೆ ಅಂತ ಹೇಳುತ್ತಾರೆ. ಅಭಿಮಾನಿ ದೈತ್ಯರುಗಳಿದ್ದಾರೆ, ಅವರು ಭಾರಿ ಪವರ್ಫುಲ್ ಅವರೆಲ್ಲ ಕೂಡ, ದೇವತೆಗಳ ವರ ಇರುತ್ತೆ ಅವರಿಗೆ. ಅದಕ್ಕೆ ಕಾಮ ಬಿಡ್ಲಕ್ಕೆ ನಮಗೆ ಆಗೋದಿಲ್ಲ. ಬಸ್ ನಿಮ್ಮ ನಿಂತಿರುತ್ತೆ, ಆದ್ರೆ ಬಸ್ ಹೋಗ್ತಾ ಇರುತ್ತೆ, ತಾ ಕೈಡದಲ್ಲಿ ನಿಂತು ಬಿಡುತ್ತಾ? ನಿಲ್ಲೋದಿಲ್ಲ. ಅವ್ನು ಮನಸ್ಸು ಮಾಡಿ ನಿಲ್ಲಿಸ್ಬೇಕು ಅಂತ ನಿಲ್ಲಕ್ಕೆ ಆಗೋದಿಲ್ಲ. ಅಡ್ಡ ಕೈಡಿದ್ರೆ ಕೈ ಪಡ್ಕೊಂಡು ಹೋಗ್ತಾನೆ, ಅವ್ರು ತೇರೆ ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಬರೀ ಬಸ್ ನಿಮ್ಮ ಇದಲ್ಲ, ಅದು ಬರೀ ಡ್ರೈವರ್ ಇದ್ದಾನೆ, ಅವನು ಡ್ರೈವ್ ಮಾಡ್ತಿದ್ದಾನೆ. ಈಗ ಅವನ ಅವನೇನಾದ್ರೂ ಒಪ್ಪಿಕೊಂಡು ನಿಲ್ಲಿಸಬಹುದು, ಇಲ್ಲ ಅವ್ರು ನಿಲ್ಲಿಸಕ್ ಆಗೋದಿಲ್ಲ. ನಮ್ಮ ಶಕ್ತಿಯಿಂದ ನಿಲ್ಲಿಸಕ್ ಆಗೋದಿಲ್ಲ, ಅದನ್ನ ಅಡ್ಡ ಕೈ ಇಟ್ಟು ನಿಲ್ಲಿಸಕ್ ಆಗೋದಿಲ್ಲ. ಅವನ್ನ ರಿಕ್ವೆಸ್ಟ್ ಮಾಡಿ ನಿಲ್ಲಿಸಬಹುದೇ ಹೊರತು ನಾವು ಒತ್ತಾಯದಿಂದ ನಿಲ್ಲಿಸಕ್ ಆಗೋದಿಲ್ಲ. ನಮ್ಗೆ ಆಗ ಅರ್ಥ ಆಗುತ್ತೆ, ಬಸ್ ಜಡ ಪದಾರ್ಥ, ಯಾಕೆ ನಿಲ್ಲಿಸಕ್ ಆಗೋದಿಲ್ಲ ಅಂದ್ರೆ ಅದನ್ನೇ ಒಬ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ತರ, ಈ ಆರು ಕೂಡ ಬರೀ ತಮ್ಮಷ್ಟಿಗೆ ತಾವು ನಮ್ಮನ್ನು ಹಾಳು ಮಾಡೋದಿಲ್ಲ, ಅದಕ್ಕೆ ದೈತ್ಯರುಗಳಿದ್ದಾರೆ. ಕಾಮಾಭಿಮಾನಿ ದೈತ್ಯ ಇದ್ದಾನೆ, ಕಾಲನೇಮೆ ಅಂತ ಹೆಸರು ಅವನಿಗೆ. ಕ್ರೋಧಾಭಿಮಾನಿ ದೈತ್ಯ, ಲೋಭ ಮೋಹ ಮದ ಮತ್ತರೇ ರಾಕ್ಷಸರಿದ್ದಾರೆ, ಅವರೆಲ್ಲ ಅದನ್ನು ಕಂಟ್ರೋಲ್ ಮಾಡಿ ನಮಗೇನು ಮಾಡೋಕ್ಕಾಗೋದಿಲ್ಲ. ಈ ನಮಗೆ ಅರ್ಥ ಆಗುತ್ತೆ, ಇಂಥ ರಾಕ್ಷಸರನ್ನು ನಾವು ಗೆಲ್ಲಬೇಕು ಅಂತ ಇದ್ರೆ ಇದನ್ನು ಯಾರು ಗೀತೆ ಬರೆಯಲಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಬರೆದವರೇ ಜಾಸ್ತಿ. ಮೊಟ್ಟ ಮೊದಲ ಬಾರಿಗೆ ಹೇಗೆ ಒಳ್ಳೆಯ ಕೆಲಸಗಳಿಗೆ ದೇವತೆಗಳು ಅಭಿಮಾನಿಗಳಾಗಿದ್ದಾರೆಯೋ, ಈ ಕೆಟ್ಟ ವಸ್ತುಗಳಿಗೆಲ್ಲ ದೈತ್ಯರ ಅಭಿಮಾನಿಗಳಾಗಿದ್ದಾರೆ ಅಂತ ತಿಳಿಸಿ, ನಾವು ಕೆಟ್ಟ ಶಕ್ತಿಯನ್ನು ಗೆಲ್ಲಬೇಕು ಅಂತ ಇದ್ರೆ ನಾವು ದೈವೀ ಶಕ್ತಿಗಳನ್ನು ಆಶ್ರಯಿಸಬೇಕು ಅಂತ ಅರ್ಥ. ದೈವೀ ಶಕ್ತಿಗಳನ್ನು ಆಶ್ರಯಿಸಬೇಕು. ಆ ದೈವೀ ಶಕ್ತಿ, ಅತಿ ದೊಡ್ಡ ದೈವೀ ಶಕ್ತಿ ಯಾವುದು ಅಂದ್ರೆ ಭಗವಂತನೇ. ಅನನೇ ವಾಯುದೇವರು, ತಾರತಮ್ಯಕ ಇಂದ್ರ ರುದ್ರಾದಿ ದೇವತೆಗಳು, ಅವನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ ಕಾಮಕ್ರೋಧಗಳ ಬಾಧೆ ಇರೋದಿಲ್ಲ. ಅದರಿಂದಾಗಿನೇ ಅದನ್ನು ವಶ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಭಗವದ್ಗೀತೆಯ ಈ ವಿಷಯವನ್ನ ಇದು ಯಾರೂ ಹೊರಗೆ ತರಲಿಲ್ಲ ಅನ್ನೋದು ಭಾರಿ ಆಶ್ಚರ್ಯ. ಭಗವಂತ ಗೀತೆ ಮೂರನೇ ಅಧ್ಯಾಯದ ಕೊನೆ ಹೇಳಿದ್ದಾನೆ, ಕಾಮ ಬಿಡು ಅಂತ ಹೇಳಿದ ಅರ್ಜುನ ಕೃಷ್ಣ, ಕಾಮ ಹೇಗೆ ಬಿಡಬೇಕು ಗೊತ್ತಾ ಅರ್ಜುನ? ಯೋ ಬುದ್ಧೇಹೇ ಪರತಸ್ತು ಸಹ, ಬುದ್ಧಿಯ ಮೇಲೆ ಒಬ್ಬನಿದ್ದಾನೆ, ಭಾರಿ ಮೇಲೆ ಒಬ್ಬನಿದ್ದಾನೆ, ಯಾರು ಅಂದ್ರೆ ನಾನೇ ಅವನು. ಆದ್ದರಿಂದ ಈ ರೀತಿಯಾಗಿ ಏವಂ ಸಂಸ್ಥಭ್ಯಾತ್ಮಾನ ಆತ್ಮನ ಏನ್ ಮಾಡಬೇಕಾಗ, ಏವಂ ಬುದ್ಧೇಹೇ ಪರಂ ಬುದ್ಧ ಸಂಸ್ಥಭ್ಯ ಆತ್ಮಾನ ಆತ್ಮನ ಜಯಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈಗ ಸರ್ವೋತ್ತಮನಾದ ನನ್ನನ್ನು ಯಾವಾಗ ಶರಣ ಹೊಂದುತ್ತೀಯೋ, ಯಾವಾಗ ನೀನು ಆಶ್ರಯ ಪಡೀತೀಯೋ, ಆವಾಗ ಶತ್ರುವನ್ನು ಗೆಲ್ಲಕ್ಕೆ ಬರುತ್ತೆ, ನೀನು ಯಶಸ್ವಿಯಾಗ್ತಿ ಅಂತ ಹೇಳಿದ್ದಾರೆ. ಈ ಗುಟ್ಟು ನಮಗೆ ಗೊತ್ತಾದರೆ ಕಾಮಕ್ರೋಧ ಲೋಭಮಗಳನ್ನ ಬಿಡೋ ಉದ್ದೇಶ ಇರಬೇಕು. ಆದರೆ ಸಂಬಂಧಪಟ್ಟ ದೈತ್ಯರನ್ನು ಓಡಿಸಿ ಅಂತ ಸಂಬಂಧಪಟ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು, ಆಗ ಸಾಧ್ಯ. ಅದರಿಂದ ಉಪಯೋಗ ಏನು ಅಂದ್ರೆ, ಅರ್ಜುನ ಏಭಿರ್ವಿಮುಕ್ತ ಕೌಂತೇಯ ತಮೋದ್ವಾರೈ ಸ್ತ್ರೀಭಿರ್ ನರ ಆಚರತಿ ಆತ್ಮನಶ್ರೇಯ ತಥೋಯಾತಿ ಪರಾಂಗತಿ. ಈ ಮೂರನ್ನ ಗೆದ್ದ ಅಂದ್ರೆ ಅದಕ್ಕಿಂತ ಶ್ರೇಯಸ್ಸು ಮತ್ತೊಂದಿಲ್ಲ, ಅದು ಒಳಿತಿಗೆ ದೊಡ್ಡ ರಾಜಮಾರ್ಗ. ಈಗ ಸುಖವಾಗಿರ್ತೇವೆ, ತಥೋಯಾತಿ ಪರಾಂಗತಿ, ಮುಂದೆ ಅತ್ಯಂತ ಮೇಲಿನ ಗತಿಗೆ ಹೋಗ್ತೇವೆ ಅಂತ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾರೆ. ಬಿಟ್ಟವರನ್ನ ಅಧಮಾಂಗತಿಮ್ ಅಂತ ಹೇಳಿದ, ಒಳ್ಳೆಯವರನ್ನ ಪರಾಂಗತಿಮ್ ಅಂತ ಹೇಳಿದ್ದಾರೆ. ಎರಡು ಶ್ಲೋಕದಲ್ಲೇ ವ್ಯತ್ಯಾಸ ಇತ್ತು. ನನ್ನ ದ್ವೇಷಗಳನ್ನು ಹಾಗೆ ತುಳಿತೇನೆ, ಆದರೆ ದ್ವೇಷಗಳಲ್ಲದವರ ಮೇಲೆ ಕೆತ್ತಿತೇನೆ ಅಂತ ಹೇಳಿದ್ದಾರೆ. ಇದು ನಿಜವಾದ ಅರ್ಥದಲ್ಲಿ ಸಾಧನೆ ಅಂದರೆ ಇದೆ. ಇದನ್ನೆಲ್ಲ ನಾನು ಮಾಡೋದಿಲ್ಲ ಅಂತ ಕೇಳಿದರೆ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನತಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂಗತಿ. ಯಾವನು ಶಾಸ್ತ್ರವಿಧಿಯನ್ನು ಮೀರಿ ಬದುಕ್ತಾನೆ, ಸ್ವೇಚ್ಛೆಯಿಂದ ಬದುಕ್ತಾನೆ, ಅವನೆಂದೂ ಸಿದ್ಧಿಯನ್ನು ಕಾಣೋದಿಲ್ಲ, ಸುಖವನ್ನು ಕಾಣೋದಿಲ್ಲ, ಪರಗತಿಯನ್ನು ಕಾಣೋದಿಲ್ಲ. ಇದರಿಂದ ನಮ್ಗೆ ಅರ್ಥ ಏನಾಯ್ತು, ಶಾಸ್ತ್ರದ ವಿಧಿವಿಧಾನಗಳೆಲ್ಲ ನಮ್ಮ ಕಲ್ಯಾಣಕ್ಕೋಸ್ಕರ ಮಾಡಿದ್ದೆ ಹೊರತು ನಮ್ಮ ಬೇರೆ ಕಷ್ಟಪಡಿಸಕ್ ಮಾಡಿದ್ದಲ್ಲ. ಚೀಪ್ ಲೆಫ್ಟ್ ಅಂತ ಹಾಕಿರ್ತಾನೆ, ಅದಕ್ಕೆ ನಮ್ಮ ಸೇಫ್ಟಿ ಡ್ರೈವಿಂಗಿಗೆ ಅಷ್ಟೇ. ಇಲ್ಲಿ ಸ್ಟಾಪ್ ಅಂತ ಹೇಳ್ತಾರೆ, ಒಂದು ಕರವಿದ ಹುಷಾರು ಅಂತ ಹೇಳಿದ್ದಾರೆ. ಯಾತಕ್ಕೆ ಇವೆಲ್ಲ ಕೂಡ ನಮ್ಮ ಪ್ರಯಾಣ ಸುಖಕರವಾಗಲಿ ಅಂತಾನೆ ಹೊರತು ಹಿಂಸೆ ಮಾಡೋ ಉದ್ದೇಶ ಅಲ್ಲ. ಟ್ರಾಫಿಕ್ ರೂಲ್ಸ್ ಎಲ್ಲ ಸೇಫ್ ಜರ್ನಿಗೆ ಹೇಗೋ, ಇವತ್ತು ಶಾಸ್ತ್ರದ ವಿಧಿವಿಧಾನಗಳೆಲ್ಲ ನಮ್ಮ ಒಂದು ವೈಕುಂಠದ ಪ್ರಯಾಣ ನಿರ್ವಿಘ್ನವಾಗಿ ನಡೀಲಿ ಅಂತ ಹೊರತು ಬೇರೆ ಅಲ್ಲ. ನಾವೇನು ತಿಳ್ಕೊಂಡ್ಬಿಡ್ತೇವೆ, ಇದೊಂದು ದರಿದ್ರ ನಮಗೆ ಆಬ್ಸ್ಟಕಲ್ ಇದು, ಒಂದು ಸಂಧಾನ ಮಾಡುವಂತ ಬಡಕೋತಾನೆ ದೇವರು ಅಂತ ಹೇಳಿದೆ. ದೇವರಿಗೆ ಏನು ಬೇಕಾಗಿದೆ, ನಾವು ಮಾಡಿದಷ್ಟು ಬಿಟ್ಟರೆಷ್ಟು ಈ ಮಧ್ಯೆ ನಮ್ಮ ಒಳ್ಳೇದಕ್ಕೆ ಅಷ್ಟೇ ಹೇಳ್ತಿರೋದೆ ಹೊರತು ಬೇರೆ ಅಲ್ಲ. ನಮ್ಮ ವೈದ್ಯ ಹೇಳ್ತಕ್ಕಂಥ ಕೊಡ್ತಕ್ಕಂಥ ಔಷಧಿ, ಅದು ಹೇಳ್ತಕ್ಕಂಥ ಪಥ್ಯ, ಹೇಗೆ ರೋಗಿಯ ಕಲ್ಯಾಣಕ್ಕೋ ಸಮಸ್ತ ಶಾಸ್ತ್ರದ ಎಲ್ಲ ನಿಯಮಗಳು ಕೂಡ ವಿಧಿ ಮತ್ತು ನಿಷೇಧ. ವಿಧಿ ಅಂದರೆ ಮಾಡಬೇಕಾದದ್ದು, ನಿಷೇಧ ಅಂದರೆ ಬಿಡಬೇಕಾದದ್ದು. ಇದನ್ನು ಮಾಡು, ಇದನ್ನು ಬಿಡು, ಇದೆಲ್ಲ ನಮ್ಮ ಕಲ್ಯಾಣಕ್ಕಾದ್ದರಿಂದ ಅದನ್ನು ಬಿಟ್ಟು ಕಾಮಕಾರತಃ ಇಷ್ಟ ಬಂದಾಗಿದ್ದರೆ ಎಂದೂ ಸುಖ ಕೊಡೋದಿಲ್ಲ. ಎಷ್ಟೋ ಸತ್ಯ ನೋಡ್ತಾರೆ, ಔಷಧಿಯನ್ನು ಕೊಟ್ಟಿರ್ತಾನೆ ಒಬ್ಬ ರೋಗಿ, ಹಾಗೆ ಇದ್ದಾನೆ ವಾಸಿ ಆಗಲೇ ಇಲ್ಲ, ಯಾತಕ್ಕೆ ಅಂತ ಕೇಳಿದರು. ಔಷಧಿನೇ ತೊಗೊಂಡಿಲ್ಲ ಅವನು, ಏನಯ್ಯ ಔಷಧಿನೇ ತೊಗೊಂಡು ರೋಗ ವಾಸಿ ಆಗಾಗತ್ತೆ, ಔಷಧಿ ತಗೋ ಅಂತ ಹೇಳಿದ. ಅವನು ಔಷಧಿ ತೊಗೊಂಡ್ಬಿಟ್ಟ, ರೋಗ ವಾಸಿನೇ ಆಗಿಲ್ಲ. ಮತ್ತೆ ಕೇಳಿದ, ಪಥ್ಯನೇ ಮಾಡಿಲ್ಲ ಅವನು. ಎರಡು ಡಿಫೆಕ್ಟ್ ಇದೆ, ಔಷಧಿ ತೊಗೊಂಡದೆ ಇರೋದು ಒಂದು ತಪ್ಪು, ಪಥ್ಯ ಮಾಡಿದ ಇನ್ನೊಂದು ತಪ್ಪು. ಎರಡು ಬಿಟ್ಟರೆ ಗೋವಿಂದ, ಇನ್ನೂ ಫಾಸ್ಟ್ ಆಗಿ ಹೋಗಿಬಿಡ್ತಾನೆ ಅಷ್ಟೇ. ಬರೀ ಪಥ್ಯದಿಂದನೂ ವಾಸಿ ಆಗೋದಿಲ್ಲ, ಬರೀ ಔಷಧಿಯಿಂದನೂ ವಾಸಿ ಆಗೋದಿಲ್ಲ, ಎರಡು ಸೇರಬೇಕು. ಅದಕ್ಕೆ ಮಾಡೋದೆಲ್ಲ ವಿಧಿ ಔಷಧಿ, ಬಿಡೋದೆಲ್ಲ ಪಥ್ಯ, ಅದೆಲ್ಲ ನಿಷೇಧ. ಅದನ್ನು ಮಾಡಿಕೊಂಡ್ರೆ ಆಗ ಉದ್ಧಾರದ ಹಾದಿ ಅಂತ ಕರೀತಾರೆ. ಔಷಧಿಗೆ ಯಾವುದೇ ಒಂದು ರೋಗದ ಚಿಕಿತ್ಸೆಗೆ ಒಂದು ಔಷಧಿ ಪಥ್ಯಗಳಂತೆ ನಮ್ಮ ಪ್ರಗತಿಗೆ, ದೇವರದ ಪ್ರಗತಿಗೆ ವಿಧಿ ಮತ್ತು ನಿಷೇಧಗಳ ಒಂದು ಪರಿಕಲ್ಪನೆ ಇದೆ. ಪಥ್ಯ ಅಂತಷ್ಟೇ ಏನು ಬಿಡಬೇಕು ಅಂತ ಹೇಳ್ತಾ ಹೋಗ್ತಾನೆ ಫಸ್ಟ್. ಅದಕ್ಕೆ ನಿಷೇಧವನ್ನು ಬಿಡೋದೆಲ್ಲ ಪಥ್ಯ. ಏನು ಮಾಡಬೇಕು ಅಂತ ಇದನ್ನು ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದೆ, ಅದು ಔಷಧಿ. ಅದು ಇದನ್ನು ತಗೊಳ್ಳಲೇಬೇಕು ಅಂತ ಹೇಳೋದು ಪದ್ಧತಿ. ಅದು ಕೂಡ ನೋಡಿ ಪದ್ಧತಿ, ಮೂರು ಅಂತ ಹೇಳಿದ್ನಲ್ಲ ಪರಮಾತ್ಮ, ಔಷಧಿ ಹಾಗೇನೆ. ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ ಹೇಳೋದು ಪದ್ಧತಿ. ಅದು ಒಂದು ಸಂಧ್ಯಾ ಒಂದು ಕೂಡ ಮೂರು ಸರ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಆದರೆ ಔಷಧಿ ಮರೆಯೋದಿಲ್ಲ, ಸಂಧ್ಯಾವನ್ನೇ ಬಿಡೋದಿಲ್ಲ, ಮಾಡೋದಿಲ್ಲ, ಹಾಗೆ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ಈ ಮೂರು ಒಂಬತ್ತು ಪೂರ್ವ ಇದಿದೆ. ಡಾಕ್ಟರ್ ಭಾರಿ ಬುದ್ಧಿವಂತ ಇರ್ತಾರೆ, ಪ್ರಶ್ನೆ ಕೇಳ್ತಿರ್ತಾರೆ ನಮಗೆ. ಮಧ್ಯಾಹ್ನ ಸಂಧ್ಯಾವನ್ನೇ ಮಾಡಲಿಕ್ಕೆ, ಸಾಯಂಕಾಲ ಸಂಧ್ಯಾವನ್ನೇ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಉಪಾಯ ಮಾಡಿದ್ದೇವೆ ಅಂತ ಹೇಳ್ತಾರೆ. ಕೆಲವು ನೋಡಿದ್ದೆ ಆ ರೀತಿ ಮಾಡೋರು ನಾನು. ಒಬ್ಬ ಆಚಾರ ಭಾರಿ ದೊಡ್ಡ ಆಚಾರ ಹಾಗೆ ಮಾಡ್ತಾ ಇದ್ರು. ಬೆಳಿಗ್ಗೆ ಸಂಧ್ಯಾನ ಮಾಡಬೇಕಾದ್ರೆ ಸಂಕಲ್ಪ ಏನು ಗೊತ್ತೇನು, ಪ್ರಾತಸ್ಥಾಯ ಮಾಧ್ಯಾಹ್ನಿಕ ಸಂಧ್ಯಾವಂದನ ಮಹಂ ಕರಿಷೆ, ಒಟ್ಟಿಗೆ ಸೇರಿಸಿ ಬರ್ಬಿಡೋ ನಡಿ ಅಂತ ನೋಡೋಗೆ ಎಷ್ಟು ಸಿಂಪಲ್ ಮಾಡ್ಕೋಬೇಕು. ಅವ್ರು ನೋಡಿ ಇನ್ನೊಂದು 4 ಜನ ಶಿಷ್ಯರು ಅವರಿಗೆ, ಏ ನಾವು ಹಾಗೆ ಮಾಡ್ತೇವೆ ಇನ್ಮೇಲೆ ಅಂತ ಹೇಳಿಬಿಟ್ಟು. ಹಾಗಿದ್ರೆ ಔಷಧಿ ಹಾಗೆ ಮಾಡಿ ನೋಡೋಣಂತೆ, ಪ್ರಾತಸ್ಥಾಯ ಮಾಧ್ಯಾಹ್ನಿಕ ಔಷಧಿ ಒಟ್ಟಿಗೆ ತೊಗೊಂಡ್ಬಿಡು. ಒಂದೊಂದು ತೊಗೊಂಡು ಎಷ್ಟಾದ ಔಷಧಿ ಸರಿಯಾಗಿ ಹೆಚ್ಚು ತೊಗೊಂಡ್ರೂ ಕಷ್ಟ, ಅವು ಕಡಿಮೆ ತೊಗೊಂಡ್ರೂ ಕಷ್ಟ, ಆ ಡೋಸೇಜ್ ಪ್ರಕಾರನೇ ತೊಗೊಳ್ಬೇಕು. ಒಂದು ಊಟ ಹಾಗೆ ಮಾಡಿಬಿಡು ಹೋಗಲಿ, ಹಾಗಿದ್ರೆ ಪ್ರಾತಸ್ಥಾಯ ಮಾಧ್ಯಾಹ್ನಿಕ ಭೋಜನ ಕರಿಷ್ಠ ಅಂತ ಮಾಡು. ಯಾವೆಲ್ಲ ಆಗೋದಿಲ್ಲ, ಶಿಷ್ಟ ಬೆಟ್ಟಿಗೆ ಆಗಬೇಕು ಅವನಿಗೆ. ಸಾರಿಗೆ ತಗೊಂಡು ಉಳಿತದ ಸಿಟ್ಟು ಬಂದ್ಬಿಡುತ್ತೆ, ಹುಡುಗಿ ಸಾರದ ಸಿಟ್ಟು ಬಂದ್ಬಿಡುತ್ತೆ, ಅದೇ ಕಾಲಕ್ಕೆ ಬರಬೇಕು. ಇದು ಮಾತ್ರ ಯಾವ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ, ಇವೆಲ್ಲ ಮೋಸ ಇದೆ, ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಆಯಾ ಕಾಲದಲ್ಲೇ ಆಗಬೇಕು. ಆದ್ದರಿಂದ ಈ ಮೂರು ಪದಾರ್ಥಗಳನ್ನು ಬಿಡಬೇಕು ಮತ್ತು ಆ ಮೂರನ್ನು ಹಿಡದೆ ಒಂದು ಬಿಡಬೇಕು. ಶಾಸ್ತ್ರವಿಧಿಯನ್ನು ಅನುಸರಿಸಬೇಕು. ತುಂಬ ಜನ ಶಾಸ್ತ್ರದ ಬಗ್ಗೆ ಭಾರಿ ಪ್ರಶ್ನೆ ಮಾಡ್ತಾರೆ, ಯಾಕೆ ಶಾಸ್ತ್ರದ ಮಾತು ನಾವು ಕೇಳಬೇಕು ಅಂತ ಪ್ರಶ್ನೆ ಇದೆ. ಸೈನ್ಸ್ ಮಾತು ಯಾತಕ್ಕೆ ಕೇಳಬೇಕು, ಸೈಂಟಿಸ್ಟ್ ಮಾತು ಯಾತಕ್ಕೆ ಕೇಳ್ತೇವೆ ನಾವೀಗ, ಶಾಸ್ತ್ರ ಮಾತು ಅದಕ್ಕೆ ಕೇಳಬೇಕು. ಸೈನ್ಸಿನ ಎಲ್ಲ ವಿಚಾರ ನಮಗೆ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದಿಲ್ಲ, ಅದು ಪರೀಕ್ಷೆ ಮಾಡಿ ಆಗಿದೆ ಈಗಾಗಲೇ. ರಿಸಲ್ಟ್ ಹೇಳ್ತಾರೆ ತಕ್ಷಣ, ಏನು ಮಾಡ್ತೇನೆ ಅಲ್ಲಿ ಬರ್ದಿರ್ತಾರೆ ಡೇಂಜರ್ ಬಿಟ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಬಿಟ್ಬಾರ್ದು, ಬಿಟ್ಟು ನೋಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಇರೋದು ಹೋಗಿ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರು ಹೇಳಿದವ್ರು ಹೇಳ್ತಾರಲ್ಲ ಅದು ನೋಡಿ ಕಲಿಬೇಕೇ ಹೊರತು, ನಾವು ಎಲ್ಲವನ್ನು ಪರೀಕ್ಷೆ ಮಾಡಿ ತಿಳಿದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಪರೀಕ್ಷೆ ಮಾಡಿರ್ತಾರಲ್ಲ ಅವ್ರ ಅನುಭವನ ಉಪಯೋಗ ಮಾಡ್ಕೋಬೇಕು ನಾವು. ಮತ್ತು ವಿಜ್ಞಾನ ಹಾಗೆ, ಮತ್ತು ಜೀವನದಲ್ಲಿ ಮನುಷ್ಯ ಸುಖವಾಗಿ ಬದುಕಲಿಕ್ಕೆ ಎಷ್ಟೋ ಸಲ ನಮಗೆ ಕಾರಣವಾಗೋದು ಇಂಥ ಒಂದು ಮಾರ್ಗದರ್ಶನ. ತಿಳಿದವರ ಅನುಭವ ನಮಗೆ ಉಪಯೋಗಕ್ಕೆ ಬರುತ್ತೆ. ಶಾಸ್ತ್ರ ಅಂತ ಏನು ತಿಳ್ಕೊಂಡಿದ್ದೀರಿ, ಅದು ತಿಳಿದವರ ಮಾತುಗಳವೆಲ್ಲ ಕೂಡ, ಋಷಿಮುನಿಗಳ ಮಾತುಗಳು, ಅವರಿವರ ಮಾತಾತಕ್ಕೆ ಸದಾ ಭಗವಂತನಾದ ವೇದವ್ಯಾಸ ದೇವರ ಮಾತುಗಳು, ಇವರ ಆಚಾರ್ಯರ ಮಾತುಗಳು ಅಂದಮೇಲೆ ಅದರ ಬಗ್ಗೆ ಶಂಕೆ ಮಾಡೋದಕ್ಕೆ ನಮಗೆ ಅಧಿಕಾರವೇ ಇಲ್ಲ. ಅದರೊಳಗೆ ಒಬ್ಬ ಡಾಕ್ಟರ್ ಏನೋ ಹೇಳಿರ್ತಾನೆ, ಯಾರೋ ಬಂದು ತೊಗೋಬೇಡ ಅಂದರೆ ಡಾಕ್ಟರ್ ಅಂತ ಕೇಳ್ತಾರೆ ತಕ್ಷಣ. ವೈದ್ಯ ಹೇಳಿದ ಔಷಧಿ ನಾನು ತೊಗೋಬೇಡಿ ಅಂತ ಹೇಳೋಕೆ ಯಾರಿಗಿದೆ, ಇನ್ನೊಬ್ಬ ವೈದ್ಯ ಹೇಳಬಹುದೇ ಹೊರತು ಇನ್ನೊಬ್ಬನ ಹೇಳೋಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ರೆ ವೈದ್ಯನೇನಯ್ಯ ಅಂತ ಅಷ್ಟ ಕೇಳಿಬಿಡ್ತಾರೆ. ಇನ್ನೊಬ್ಬ ವೈದ್ಯನಾದ್ರೆ ಹೌದಾ ಹೌದಾ ಯಾವ ತೊಗೊಳ್ಬಾರ್ದು ನನಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದಿಲ್ವಾ, ಅದು ಭಾರಿ ಡೇಂಜರಸ್, ಇದು ನಿಮಗಾಗದ್ರೆ ಅವ್ರಿಗೆ ಗೊತ್ತಿಲ್ಲ, ಅದು ಕೊಟ್ಟಿದ್ದಾರೆ ನಿಮಗೆ ಅಲರ್ಜಿ ತೊಗೋಬೇಡಿ ಅಂತ ಹೇಳಿಬಿಡ್ತಾರೆ. ಅದು ಅರ್ಥ ಆಗುತ್ತೆ. ಅದು ಯಾರದ ಮಾತು ಕೇಳಕ್ಕೆ ಬರೋದಿಲ್ಲ, ಶಾಸ್ತ್ರದ ಮಾತಿಗೆ ಎಕ್ಸೆಪ್ಷನ್, ಶಾಸ್ತ್ರದಲ್ಲಿ ಹುಡುಕಬೇಕೇ ಹೊರತು ನಾವು ಬುದ್ಧಿಯಿಂದ ಅದನ್ನು ಚೇಂಜ್ ಮಾಡಕ್ಕೆ ಹೋಗಬಾರ್ದು. ಆ ಶಕ್ತಿ ನಮಗಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ. ಮತ್ತೊಬ್ಬರ ಅನುಭವವನ್ನು ಉಪಯೋಗ ಮಾಡಿಕೊಳ್ಳೋದಲ್ಲೇ ನಮ್ಮ ಜಾಣತನ ಇರೋದು. ಆದ್ದರಿಂದ ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಅಷ್ಟು ಹೇಳಿ ಮುಂದಿನ ಮಾತು ಕೊನೇ ಮಾತು ಹೇಳ್ತಾನೆ ಪರಮಾತ್ಮ ಅರ್ಜುನ, ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ವಿಹಾರಹಸಿ. ಇದು 16ನೇ ಅಧ್ಯಾಯದ ಕೊನೆಯ ಶ್ಲೋಕ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ದೇವರು ಸದಾನಂತಿದೆ ಮಾತಾಡೋದಿಲ್ಲ, ಆ ಶಾಸ್ತ್ರ ಏನು ಹೇಳಿಬಿಟ್ಟಿದ್ದಾನಲ್ಲ ಅದು ದೇವರ ಮಾತುಗಳವೆಲ್ಲ ಕೂಡ, ಅದನ್ನು ಓದಿದರೆ ದೇವರು ಏನು ಹೇಳ್ತಾನೆ ನಮಗೆ ಅರ್ಥ ಆಗಿಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ, ಕೇಳಿ ಕೊಟ್ಟಿಲ್ಲ ನೋಟ್ಸ್ ಉಂಟು ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಕೇಳಿಬಿಡುತ್ತೆ. ಈ ವಿಷಯದ ಬಗ್ಗೆ ಒಂದು ಕ್ವಶನ್ ಹಂಚಿದ ಮೇಲೆ ಏನಾದ್ರು ಕೇಳಿದ್ರೆ ಅದನ್ನು ಓದಿ ಆಮೇಲೆ ಮಾತಾಡು ಅಂತ ಹೇಳಿದ್ದೆ. ಅದು ಓದ್ದೆ ಪ್ರಶ್ನೆ ಕೇಳಿದ್ರೆ ಅರ್ಥ ಇಲ್ಲ, ಓದಿ ಕೇಳಬೇಕಲ್ಲ, ಕ್ವಾಲಿಫಿಕೇಶನ್ ಕೊಡ್ತಾರೆ, ಓದ್ದೆ ಕೇಳೋ ಹಕ್ಕು ನಮಗಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ, ಕಾರ್ಯ ಅಕಾರ್ಯ ವ್ಯವಸ್ಥಿತಿ, ಕಾರ್ಯವ್ಯವಸ್ಥಿತೌ ಅಕಾರ್ಯ ವ್ಯವಸ್ಥಿತೌ. ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೂ ಶಾಸ್ತ್ರವೇ ಬೇಕು, ಇದು ಮಾಡಿಕೊಡ್ದು ಅಂತ ತೀರ್ಮಾನ ಮಾಡಲಿಕ್ಕೇನು ಶಾಸ್ತ್ರವೇ ಬೇಕು. ಇದು ಭಾರಿ ವಿಶೇಷ. ಔಷಧಿ ಅಂಗಡಿಗೆ ಹೋಗ್ತಾನೆ, ಯಾವ ಔಷಧಿ ಕೊಡಬೇಕು ಅಂತ ಕೇಳಿದರೆ ಅನೇಕರಿಗೆ ಗೊತ್ತಿಲ್ಲ, ಔಷಧಿ ಅಂಗಡಿದ ಔಷಧಿ ಮಾರೋ ಹಕ್ಕಿದೆ ಹೊರತು ಔಷಧಿ ಪ್ರಿಸ್ಕ್ರೈಬ್ ಮಾಡೋ ಹಕ್ಕಿಲ್ಲ ಅವರಿಗೆ. ಅಕ್ಸಾತ್ ಮಾಡಿದ್ರೆ ಔಟ್ ಆಫ್ ವೇ ತಪ್ಪದು ಎಂದು ಕೂಡ ಅದು ಕಾರಣ ಕೊಡಕ್ಕೆ ಬರೋದಿಲ್ಲ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಂತ ಕೊಡಕ್ಕೆ ಬರೋದಿಲ್ಲ. ಔಷಧಿ ಅಷ್ಟೇ, ಶಾಸ್ತ್ರ ಹಾಗಿರುತ್ತೆ, ಅದನ್ನು ಓದಿ ಮುಂದೆ ವಿಚಾರ ಮಾಡಿ ತಿಳ್ಕೋಬೇಕೆ ಹೊರತು ಅದನ್ನು ಬಿಟ್ಟು ತಿಳ್ಕೊಳ್ಳೋ ಹಕ್ಕಿಲ್ಲ. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ, ಕಾರ್ಯದ ವ್ಯವಸ್ಥಿತಿ ಇದಾಗಲೇಬೇಕು ಅಂತಕ್ಕಂಥ ನಿಶ್ಚಯ, ಇದು ಅಕಾರ್ಯದ ವ್ಯವಸ್ಥಿತಿ ಇದನ್ನು ಬಿಡಲೇಬೇಕು ಅಂತಕ್ಕಂಥ ನಿಶ್ಚಯ, ಇದೆರಡಕ್ಕೂ ಆಧಾರ ಯಾವುದು ಅಂದರೆ ಶಾಸ್ತ್ರವೇ ಆಗಿದೆ. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಅಂತ ಏಕವಚನ ಪರಮಾತ್ಮ ಉಪಯೋಗಿಸ್ತಾನೆ. ತಸ್ಮಾತ್ ಶಾಸ್ತ್ರಾಣಿ ಪ್ರಮಾಣಂ ಅಂತ ಪರಮಾತ್ಮ ಹೇಳೋದಿಲ್ಲ, ಶಾಸ್ತ್ರಂ ಪ್ರಮಾಣಂ ಅಂತ ಹೇಳಿದ್ದಾರೆ, ಸಿಂಗುಲರ್ ಉಪಯೋಗಿಸ್ತಾನೆ. ಯಾತಕ್ಕೆ ಎಂಬುದು ಪ್ರಶ್ನೆ ಇದೆ. ಇದಕ್ಕೆಲ್ಲ ಯಾರೂ ಬರೀಲಿಕ್ಕೆ ಹೋಗೋದಿಲ್ಲ. ಮಧ್ವಾಚಾರ್ಯರ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಪ್ರತಿ ಪದವನ್ನು ವಿಶ್ಲೇಷಣೆ ಮಾಡತಕ್ಕಂಥ ಕೌಶಲ. ಆದ್ದರಿಂದಲೇ ಅವರನ್ನು ಪೂರ್ಣ ಪ್ರಜ್ಞರು ಅಂತ ಕರೆದಿದ್ದು ಈ ನಿಜವಾದ ಹಿನ್ನೆಲೆಯಲ್ಲಿ. ಏಕವಚನೆ ಆಗ್ತಾರೆ, ಎಷ್ಟು ಶಾಸ್ತ್ರಗಳಿದೆ, ವೇದಗಳು ನಾಲ್ಕಿದೆ, ಮಹಾಭಾರತ ರಾಮಾಯಣ ಪಂಚರಾತ್ರ ಭಾಗವತಾದಿ ಪುರಾಣಗಳು ಸ್ಮೃತಿಗಳು ಸೂತ್ರಗಳು ಎಷ್ಟಿವೆ ಶಾಸ್ತ್ರಗಳು ಅಂತ ಹೇಳಬಾರದೆ, ಶಾಸ್ತ್ರ ಏಕವಚನ ಯಾಕೆ ಉಪಯೋಗಿಸ್ತಾನೆ? ಅದಕ್ಕೆ ಆಚಾರ್ಯ ಬೇರೆ ಕಡೆ ಹೇಳ್ತಾರೆ, ಶಾಸ್ತ್ರ ಅಂತ ಏಕವಚನ ಯಾತಕ್ಕೆ ಕರೀತಾರೆ ಅಂದರೆ ಎಲ್ಲ ಶಾಸ್ತ್ರಗಳು ಕೂಡ ಒಂದೇ ವಿಷಯ ಹೇಳೋದರಿಂದ ದೇ ಆರ್ ಆಲ್ ಒನ್ ಅಂತ ಅರ್ಥ. ದೇ ಆರ್ ಆಲ್ ಒನ್ ಅದು ಒಂದು. ಆದ್ದರಿಂದ ಶಾಸ್ತ್ರದಲ್ಲಿ ಪರಸ್ಪರ ವಿರೋಧ ಇಲ್ಲ. ತತ್ವ ಸಮನ್ವಯ ಅಥವಾ ಅಂತ ಬ್ರಹ್ಮಸೂತ್ರ, ಎಲ್ಲ ಶಾಸ್ತ್ರಗಳ ಮಾತುಗಳು ಕೂಡ ಸರ್ವೈಶ್ಚ ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಅದು ವೇದ ಇರಬಹುದು, ಬ್ರಹ್ಮಸೂತ್ರ ಇರಬಹುದು, ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಮಹಾಭಾರತದ ಯಾವುದೇ ಭಾಗ ಇರಬಹುದು, ರಾಮಾಯಣದ ಯಾವುದೇ ಪ್ರಸಂಗ ಇರಬಹುದು, ಆದರೆ ಎಲ್ಲದರ ಸಾರಾಂಶ ಏನು ಅಂದರೆ ಒಂದೇ ಒಂದು ಅದರಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ವ್ಯವಸಾಯಾತ್ಯಕ ಬುದ್ಧಿ ಏಕೇಹ ಕುರುನಂದನ 2ನೇ ಅಧ್ಯಾಯದಲ್ಲಿ ಬಂದಿದೆ. ತಿಳಿದು ಮಾತಾಡ್ತಾರಲ್ಲ ಅವರ ಮಾತಿನಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಶಾಸ್ತ್ರ ಸಿಂಗಲರ್ ಉಪಯೋಗಿಸಿದ್ದು ಅದಕ್ಕೋಸ್ಕರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ನಾವು ಬುದ್ಧಿವಂತರು ಹೇಗೆ ಯೋಚನೆ ಮಾಡ್ತೇವೆ ಅಂದರೆ ಯಾರು ಬರೋದಿಲ್ಲ ಅಂತ ಒಂದ್ಕಡೆ ಬರುತ್ತಲ್ಲ, ಇನ್ನೊಂದು ಯಾವುದೋ ಶಾಸ್ತ್ರ ತೆಗಿತೆ ಅದ್ರಲ್ಲಿ ಬರುತ್ತಾ ಅಂತ ನೋಡಕ್ಕೆ ಟ್ರೈ ಮಾಡ್ತೀವಿ ಆ ಥರ. ಇದು ನಮ್ಮ ಬುದ್ಧಿವಂತಿಕೆ ಇದು ಒಂದು. ಅದಕ್ಕೆ ಭಗವಂತ ಹೇಳ್ತಾನೆ, ಸರಿಯಾದ ಮಾತು ಒಂದು ಸರ್ತಿ ಬಂದ ಮೇಲೆ ಅದು ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ನಾವು ಏನೋ ಒಂದು ಕಲ್ಪನೆ ಮಾಡಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಭಾರಿ ಬುದ್ಧಿವಂತರು, ಒಬ್ರು ಯಾರು ಬರೋದಿಲ್ಲ ಅಂತ ಹೇಳೋದ್ರಲ್ಲ ಯಾರು ಬರ್ತಾರಾ ಅಂತ ಹುಡುಕಾಕ್ ಹೋಗ್ತಾರೆ ಮತ್ತೆ ನಿಧಾನವಾಗಿ, ಯಾರು ಬರ್ತಾರೆ ಅಂತ ಹೇಳ್ತಾರೆ, ಈ ಥರ ಯೋಚನೆ ಮಾಡ್ತಾರೆ. ಆದರೆ ಆ ಹೇಳೋದ್ರೊಳಗೂ ಕೂಡ ಯೋಚನೆ ಮಾಡಬೇಕು. ತಿಳಿದವನು ಹೇಳೋದು ಬೇರೆ, ತಿಳಿದೇ ಇದ್ದವನು ಹೇಳೋದು ಬೇರೆ ಅಂತ ಹೇಳಿದ್ದೇನಲ್ಲ ನಾನೀಗ. ಪಾಪ ಯಾರ ಗೃಹ ಪ್ರವೇಶಕ್ಕೆ ಮುಹೂರ್ತ ಕೇಳಿದರೆ ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಇಟ್ಕೊಡ್ತಾನೆ, ಏನು ಮಾಡ್ಬೇಕು ಲೆಕ್ಕ ಹಾಕಿ, ಎಷ್ಟು ತಪ್ಪಿರಬಹುದು. ಯಾತಕ್ಕೆ ಅಂತ ಕೇಳಿದರೆ ಅವನು ಕೇಳ್ತಾನೆ, ಸ್ವಾಮಿ ಅವತ್ತು ಮಂಗಳವಾರ ಅಮಾವಾಸ್ಯೆ ಬೇರೆ ಸಾಯಂಕಾಲ ಬರ್ತದೆ ಅಂತ ಕೇಳಿದರೆ ನಿನ್ನ ಜಾತಕಕ್ಕೆ ಅದೇ ಬರ್ತದೆ ಅಂತ ಹೇಳ್ತಾನೆ. ಅದು ಬೇರೆ ಜೊತೆ ಅವನು ಏನು ಗೊತ್ತಿಲ್ಲ, ಸರಿ ಬಿಡಿ ಬುದ್ಧಿ ಅಂತ ಹೇಳ್ತಾನೆ. ಯಾಕೆ ಯೋಚನೆ ಮಾಡಿನೋ, ಎಷ್ಟು ಮಿಸ್ಗೈಡ್ ಮಾಡ್ತಿದ್ದಾನೆ, ಇದು ಶಾಸ್ತ್ರ ಹೇಳಲಿಲ್ಲ, ಯಾಕೆ ಹೇಳ್ತೀರಿ ಅಂತ ಕೇಳಿ ನಾನು ಬಿಡವಾಗಿದ್ದೇನೆ ಅದಕ್ಕೆ ಹೇಳ್ತಾರೆ ಅಂತ ಹೇಳ್ತಾನೆ. ತನ್ನ ಬಿಡುವು ನೋಡ್ಕೊಂಡು ಅವನು ಇದು ಮಾಡ್ಬೇಕ, ಎಷ್ಟು ಅನ್ಯಾಯ. ನಿಜವಾದ ಅರ್ಥದಲ್ಲಿ ಜನರ ಶೋಷಣೆ ಮಾಡೋದೊಂದಿದೇನೆ, ಹಾಗೆ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಒಂದೇ ಮಾತು, ಆದ್ದರಿಂದ ಶಾಸ್ತ್ರದಲ್ಲಿ ಎಷ್ಟು ಜನ ಬೇಕಾದ್ರೂ ಕೇಳಿ, ಸರಿಯಾದ್ರೆ ಒಂದೇ ಮಾತು ಹೇಳ್ತಾರೆ, ಬೇರೆ ಹೇಳೋಕೆ ಸಾಧ್ಯ ಇಲ್ಲ. ಹೇಳಿದರೆ ಶಾಸ್ತ್ರಜ್ಞನ ಅಲ್ಲ ಅಂತ ಅರ್ಥ, ಶಾಸ್ತ್ರಜ್ಞನಲ್ಲ, ಅವನ ತಿಳುವಳಿಕೆ ಇಲ್ಲ, ಯಾವುದೋ ಕಾರಣಕ್ಕೆ ಮೋಸ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ, ಆದ್ದರಿಂದ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಮಿ ಅರ್ಹಸಿ. ಯಾವುದೇ ಕರ್ಮವನ್ನು ಮಾಡಬೇಕಾದರೆ ಶಾಸ್ತ್ರದ ವಿಧಿವಿಧಾನಗಳನ್ನು ತಿಳ್ಕೊಂಡು ಮಾಡಬೇಕು. ಇವತ್ತು ಕಾರ್ ಓಡಿಸ್ಬೇಕು, ಕೂತ್ಕೊಂಡೇ ಸ್ಟಾರ್ಟ್ ಮಾಡಿಬಿಟ್ಟ, ಗತಿ ಏನದಕ್ಕೆ, ಎಷ್ಟು ನಿಯಮಗಳು ಉಂಟು ಅದಕ್ಕೆ, ಸ್ಟಾರ್ಟ್ ಮಾಡೋದಕ್ಕೆ, ಗೇರ್ ಚೇಂಜ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ, ಎಷ್ಟು ವ್ಯವಸ್ಥೆ ಇದೆ. ಸುಮ್ಮನೆ ಕಾರ್ ತೊಗೊಂಡು ಮಾತ್ರ ಡ್ರೈವಿಂಗ್ ಮಾಡೋಕ್ಕೆ ಬರೋದಿಲ್ಲ, ವೆಹಿಕಲ್ ತೊಗೊಳ್ಳೋದು ಬೇರೆ, ಆ ಡ್ರೈವಿಂಗ್ ಕಲಿಯೋದು ಬೇರೆ. ಎರಡು ಸೇರಿದಾಗ ಅವನು ಡ್ರೈವ್ ಮಾಡಬಹುದೇ ಹೊರತು ಬರೀ ಇದನ್ನು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹ ಇದೆಷ್ಟು ವೆಹಿಕಲ್ ಅಷ್ಟೇ ಇದು, ಆದರೆ ಶಾಸ್ತ್ರ ಓದ್ತೇವಲ್ಲ ಅದು ಡ್ರೈವಿಂಗ್ ಲೈಸೆನ್ಸ್ ಬಂದಾಗ ಲೆಕ್ಕ. ಅದಿಲ್ಲ ಸುಮ್ಮನೆ ನಾವು ದೇಹ ಇದೆ ಅಂತ ಏನನ್ನು ಮಾಡಲಿಕ್ಕೆ ಕೊಟ್ಟು ಬಿಟ್ಟರೆ ನಮ್ಮ ಕಾರು ಅಂತ ಹೇಳಿದ್ರೆ ನಿಮ್ಮ ಕಾರು ಅಂತ ಆಕ್ಸಿಡೆಂಟ್ ಮಾಡಬಾರ್ದು ಅಂತ ಏನಿಲ್ಲ. ಯಾಕಂದ್ರೆ ತಮ್ಮ ಕಾರಲ್ಲೇ ಸಾಯೋದು, ಬೇರೆ ಕಾರಲ್ಲೇನಲ್ಲ. ಆಕ್ಸಿಡೆಂಟ್ ಆದರೆ ನಮ್ಮ ಕಾರು ಅಂತ ಬಿಡೋದಿಲ್ಲ ಅದೇನು. ಅದಕ್ಕೆ ನಮ್ಮ ದೇಹ ಅಂದ ಮಾತ್ರಕ್ಕೇನೆ ಲಿಬರ್ಟಿ ತಗೊಳ್ಳೋದಕ್ಕಾಗೋದಿಲ್ಲ. ಶಾಸ್ತ್ರದ ವಿಧಿವಿಧಾನಕ್ಕೆ ತಕ್ಕಂತೆ ಬದುಕಬೇಕೆ ಹೊರತು ಬೇರೊಂದು ದಾರಿ ಇಲ್ಲ. ಅದನ್ನು ಹೇಳ್ತಾ ಅದು ಏನೇ ಕೆಲಸವನ್ನು ಮಾಡಿದರೂ ಕೂಡ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿ ಅರ್ಹಸಿ, ಪ್ರತಿಯೊಂದು ಶಾಸ್ತ್ರದ ವಿಧಿವಿಧಾನಗಳನ್ನು ತಿಳಿದು ಅಥವಾ ತಿಳಿದವರನ್ನು ಕೇಳಿ ಆ ಕರ್ಮಾಚರಣೆ ಮಾಡಬೇಕೆ ಹೊರತು ಹಾಗೆ ಮಾಡಿದರೆ ಫಲ ಕೊಡೋದಿಲ್ಲ. ಬಹಳ ಮುಖ್ಯವಾದದ್ದು. ನಾವು ಯಾವುದೋ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ನಡೀತೆ, ಈ ಕರೆಂಟ್ ವ್ಯವಹಾರ ಎಷ್ಟು ಯೋಚನೆ ಇರುತ್ತೆ ನೋಡಿ. ಬೇಕಾದ್ರೆ ಸಣ್ಣ ಪುಟ್ಟ ಅಪಘಾತ ಆಗೋದಿಲ್ಲ, ಅದರೊಳಗೆ ಸರ್ವನಾಶಕ್ಕೆ ನಾಂದಿ ಹಾಡ್ಕೊಂಡು ಬಿಡುತ್ತೆ. ಈ ಶಾಸ್ತ್ರದ ಸಹವಾಸ ಅಂದ್ರೆ ಹಾಗೆ ತಿಳುವಳಿಕೆ ಇಲ್ಲದೆ ಹೋದರೆ ಎಂದೂ ಅದು ಕೈ ಹಾಕಲಿಕ್ಕೆ ಹೋಗಬಾರದು. ಬಹಳ ಎಚ್ಚರದಿಂದ ಬದುಕಬೇಕು ಅಂತ ಹೇಳಿ ಇತಿ ಶ್ರೀ ಓಂ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ದೇವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ. ಅಲ್ಲಿ 16ನೇ ಅಧ್ಯಾಯ ಮುಕ್ತಾಯವಾಗಿ 17ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಅರ್ಜುನ ಏನು ಪ್ರಶ್ನೆ ಕೇಳ್ತಾನೆ ನೋಡಬೇಕಾಗ, ವಿಚಿತ್ರ ಪ್ರಶ್ನೆ ಮುಂದಿಡ್ತಾನೆ ಅರ್ಜುನ. ಅರ್ಜುನ ಉವಾಚ, ಏ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತ್ವ ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇದು ಅರ್ಜುನನ ಪ್ರಶ್ನೆ. ಏ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತ್ವ ಕಾ ಕೃಷ್ಣ ಸತ್ವಂ ಆಹೋ ರಜಃ ತಮಃ. ಇದು ತುಂಬಾ ಜನ ಏನರ್ಥ ಬರೆದ್ರು ಗೊತ್ತೇನು, ತಂಗೇರು ಸಿಗೋ ಪುಸ್ತಕಗಳು ಬರೀ ಅರ್ಥ ಇದೇನೆ. ಏನರ್ಥ ಬರೆದಿದ್ದಾರೆ ಅಂದರೆ, ಯಾವನು ಶಾಸ್ತ್ರವಿಧಿ ಮುತ್ಸೃಜ್ಯ ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ಯಜಂತೆ ಶ್ರದ್ಧಯಾನ್ವಿತಾ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರಲ್ಲ, ತೇಷಾಂ ನಿಷ್ಠಾತ್ವ ಕಾ ಕೃಷ್ಣ, ಅವರ ಗತಿ ಏನು? ಸತ್ವಂ ಮಾಹೋ ರಜಸ್ತಮಃ, ಅವರೇನು ಸಾತ್ವಿಕನೋ ರಾಜಸನೋ ತಾಮಸನೋ? ಸರಿಯಾಗಿ ಕೇಳಬೇಕಂದ್ರೆ, ಯಾರು ಶಾಸ್ತ್ರದ ವಿಧಿವಿಧಾನವನ್ನು ಬಿಟ್ಟು ಶ್ರದ್ಧೆಯಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾನೋ ಅವನು ಸಾತ್ವಿಕನೋ ರಾಜಸನೋ ತಾಮಸನೋ? ಕೃಷ್ಣ ಹೇಳು ಅಂತ ಕೇಳುತ್ತಾನೆ. ಇದು ಎಲ್ಲರ ಬರದ ಅರ್ಥ ಇದೆ. ಮಧ್ವಾಚಾರ್ಯ ಹೇಳ್ತಾರೆ, ಅರ್ಜುನ ಈ ಪ್ರಶ್ನೆ ಕೇಳದ್ದೆ ಅಂತ ಒಪ್ಪಿಕೊಳ್ಳೋದಾದ್ರೆ ಬೆಳವಾಡುವ ರಾಮಾಯಣ ಕೇಳಿ ರಾಮಸೀತೆ ಏನಾಗಬೇಕು ಅಂತ ಕೇಳಿದಾಗ ಆಯ್ತಷ್ಟೇ. ಯಾಕೆ ಕೃಷ್ಣ ಇಷ್ಟೊತ್ತು ಹೇಳಿದ್ದೇನು? ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆಯೇ ಕಾಮಕಾರತಃ ನಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂಗತಿ ಮತ್ತು ಕೃಷ್ಣ ಹೇಳಿ ಆಗಿಬಿಟ್ಟಿದೆ. ಶಾಸ್ತ್ರದ ವಿಧಿವಿಧಾನವನ್ನು ಬಿಟ್ಟು ಯಾವನು ಸ್ವೇಚ್ಛೆಯಿಂದ ಬದುಕ್ತಾನೋ ಅವನಿಗೆ ಇಹ ಇಲ್ಲ, ಪರ ಇಲ್ಲ, ಸುಖ ಇಲ್ಲ ಅಂತ ಹೇಳಿ ಆಗಿಬಿಟ್ಟಿದೆ. ಅದೇ ಪ್ರಶ್ನೆ ಮತ್ತೆ ಅರ್ಜುನ ಕೇಳಿದ್ರೆ ಇಷ್ಟೊತ್ತು ಹೇಳಿದ್ದೇನು ಅಂತ ಕೇಳ್ತಾನೋ ಇಲ್ವೋ? ಇದು ಪ್ರಶ್ನೆ. ಯಾರು ಯೋಚನೆ ಮಾಡಲಿಲ್ಲ? ನೀವು ಪುಸ್ತಕ ತೆಗೆದು ನೋಡಿ ಅದೇ ಅರ್ಥನೆ ಬರೋದು ಎಲ್ಲರೂ ಕೂಡ. ಅಂದ್ರೆ ಇದು ಇಂಥ ಪುಸ್ತಕಗಳು ಲಕ್ಷಾಂತರ ಗಟ್ಟಲೆ ಮಾರಾಟ ಆಗುತ್ತೆ. ಇದು ಆಶ್ಚರ್ಯ, ಲಕ್ಷಾಂತರ ಕಾಪೀಸ್. ಬಹುಶಃ ಭಗವದ್ಗೀತೆಯಷ್ಟು ಹೆಚ್ಚು ಮಾರಾಟವಾಗೋ ಪುಸ್ತಕ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಾರಾಟ ಆಗೋದಂತೂ ಅತಿ ಹೆಚ್ಚು ಭಗವದ್ಗೀತೆ. ಯಾವ ಕಥೆ ಕಾದಂಬರಿ ಅಷ್ಟು ಮಾರಾಟ ಆಗೋದಿಲ್ಲ. ನೀವು ನೋಡು, ಗೋರಖ್ಪುರ ಎಲ್ಲ ಮಾಡ್ತಾರಲ್ಲ, ಯಾವ ಟೈಮ್ 1,000-2,000 ಕಾಪಿ ಮಾಡೋದಿಲ್ಲ ಅವರು, 1,00,000-2,00,000 ಕಾಪಿ ಪ್ರಿಂಟ್ ಮಾಡ್ತಾರ ಅವರು. ಆಲ್ಮೋಸ್ಟ್ ವರ್ಷಕ್ಕೋಸ್ಕರ ರೀಪ್ರಿಂಟ್ ಆಗುತ್ತೆ ಎಷ್ಟೊತ್ತಲ್ಲ. ಎಷ್ಟು ಜನ ತಗೋಬಹುದು ಲೆಕ್ಕ ಹಾಕಿ ಆ ದೃಷ್ಟಿಯಿಂದ. ಟ್ರಾನ್ಸ್ಲೇಷನ್ಗಳು ಅಂಥದ್ದೇನೆ, ಲಕ್ಷಾಂತರ ಕಾಪಿಗಳನ್ನು ಅನೇಕ ರೀತಿಯಲ್ಲಿ ಖರ್ಚು ಮಾಡ್ತಿರ್ತಾರೆ. ಆದರೆ ಟೆಕ್ಸ್ಟ್ ಇದ್ರೆ ಪುಣ್ಯ, ಅನುವಾದಗಳು ತಪ್ಪು ತಪ್ಪಿದ್ದಾಗ ಎಷ್ಟು ಕಥೆ ತಪ್ಪಿ ಹೋಗಿಬಿಡುತ್ತೆ. ಮಧ್ವಾಚಾರ ಅರ್ಥ ಬರೀತಾರೆ ಅವಾಗ ನೋಡಬೇಕು, ಅಂದರೆ ಎಷ್ಟು ಸುಲಭವಾದ ಶ್ಲೋಕ ಅದು, ಎಷ್ಟು ತಪ್ಪಾಗಿ ಅರ್ಥ ಬರೀತಾರೆ. ಅದು ಆಚಾರ್ಯ ಹೇಗೆ ಅರ್ಥ ಬರೀತಾರೆ ಯೋಚನೆ ಮಾಡಿ. ನಿಜವಾಗಲೂ ಕೂಡ ಪೂರ್ಣಪ್ರಜ್ಞರು ಯಾತಕ್ಕೆ ಕರೀತಾರೆ ಗೊತ್ತಾಗುತ್ತೆ. ಒಂದೊಂದು ಶ್ಲೋಕದಲ್ಲಿ ಎಷ್ಟು ಹೆಚ್ಚು ಕಡಿಮೆ ಆಗೋದಾದರೆ ಇಡೀ ಭಗವದ್ಗೀತೆಗೆ ಎಷ್ಟು ತಪ್ಪು ಅರ್ಥ ಬರೋದು ಜನ ಅಂಬೋದನ್ನು ಊಹಿಸಿಬಿಡ್ಬೋದಷ್ಟೇ. ಅವ್ರು ಹೇಳ್ತಾರೆ, ಏ ಶಾಸ್ತ್ರಮುಧಿ ಮುತ್ಸೃಜ್ಯ ಅಂದರೆ ಯಾರು ಶಾಸ್ತ್ರದ ವಿಧಿವಿಧಾನವನ್ನು ಬಿಟ್ಟು ಮಾಡ್ತಾರೋ ಅಂತ ಅರ್ಥ ಅಲ್ಲ ಅಂತ ಹೇಳ್ಬಿಟ್ಟು, ಬಿಟ್ಟು ಯಜ್ಞವನ್ನು ಮಾಡ್ತಾರೋ ಅವ್ರಗತಿ ಏನಾಗುತ್ತೆ ಅರ್ಜುನ ಕೇಳ್ತಾ ಇಲ್ಲ, ಅದನ್ನು ಕೇಳಿಯಾಗಿದೆ ಕೃಷ್ಣ ಉತ್ತರ ಕೊಟ್ಟು ಆಗಿಬಿಟ್ಟಿದೆ. ಮತ್ತೆ ಏನರ್ಥ ಅಂದರೆ, ಏ ಶಾಸ್ತ್ರವಿಧಿ ಮುತ್ಸೃಜ್ಯ ಯಾರು ಶಾಸ್ತ್ರದ ವಿಧಿವಿಧಾನಗಳನ್ನು ತಿಳಿದೇ ಮಾಡ್ತಾರಲ್ಲ ಅವ್ರಿಗೇನಾಗುತ್ತೆ? ಎಷ್ಟು ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ಬಿಟ್ಟು ಮಾಡೋನು ಯಾರು ಅಂದರೆ, ತಿಳ್ಕೊಂಡು ಅವನು ವೈಲೇಟ್ ಮಾಡೋನು, ಇವನು ಹಾಗಲ್ಲ ಅನ್ನೋಯಿಂಗ್ಲಿ ಮಾಡೋನು. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಇವತ್ತು ರಿಲೆವೆಂಟ್ ಕ್ವಶನ್ ಇದು. ಎಷ್ಟೋ ಜನ ಇದ್ದಾರೆ ಪಾಪ, ಯಾವುದೋ ಕಾರಣ ಶಾಸ್ತ್ರ ವಿಧಾನ ಗೊತ್ತೇ ಇಲ್ಲ ಅವ್ರಿಗೆ, ಗೊತ್ತಾಗಬಾರ್ದು ಅಂತಲ್ಲ, ಅವರಿಗೆ ಗೊತ್ತೇ ಇಲ್ಲ ಅವ್ರಗತಿ ಏನು ಅಂತ ಅರ್ಜುನ ಕೇಳ್ತಾನೆ. ಎಷ್ಟು ಒಳ್ಳೆ ಪ್ರಶ್ನೆ ಇದು. ಬಿಟ್ಟು ಮಾಡೋನು ಬೇರೆ, ತಿಳಿದೇ ಮಾಡೋನು ಬೇರೆ. ಬಿಟ್ಟು ಮಾಡೋವನಿಗೆ ಅಧೋಗತಿ ಅಂತ ಕೃಷ್ಣ ಹೇಳಿಯಾಗಿದೆ ಈಗಾಗಲೇ. ತಿಳಿದೇ ಮಾಡೋನು ಗತಿ ಏನಾಗುತ್ತೆ? ಇವತ್ತು ನಾವೇ ನೋಡ್ತೇವೆ, ಶಾಸ್ತ್ರ ಇದೆ, ತಿಳಿದವರು ಸ್ವಲ್ಪ ಜನ ಇದ್ದಾರೆ. ಎಷ್ಟು ಜನ ತಿಳ್ಕೊಂಡಿದ್ದಾರೆ ಯೋಚನೆ ಮಾಡಿ? 99% ಜನ ಶಾಸ್ತ್ರ ಇಳಿದೇ ಇದ್ದವರೇ ಜಾಸ್ತಿ. ಅವರ ಗತಿ ಏನೋ ನ್ಯಾಚುರಲ್ ಅನಿಸುತ್ತಾ ಇಲ್ಲ ನಮಗೀಗ. ಅದನ್ನು ಅರ್ಜುನ ಕೇಳ್ತಾರೆ. ಶಾಸ್ತ್ರದ ವಿಧಿವಿಧಾನಗಳನ್ನು ಉತ್ಸೃಜ್ಯ ಅಂದ್ರೆ ಅಜ್ಞಾತ್ವ ಅಂತ ಆಚಾರ್ಯರ ಭಾಷ್ಯ. ತಿಳಿದೇ ಯಾರು ಈ ಕೆಲಸವನ್ನು ಆಚಾರ್ಯ ಅರ್ಥವರು ಸುಮ್ಮನಾಗೋದಿಲ್ಲ, ಮತ್ತೆ ಅದಕ್ಕೆ ಆಧಾರ ಕೊಡ್ತಾರೆ ಇಮಿಡಿಯೇಟ್ಲಿ. ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಹೇಳಿ ಪ್ರಮಾಣದಲ್ಲಿ ಹೇಳಿದೆ ಅಂತ ಅರ್ಥ ಕೊಟ್ಟುಬಿಟ್ಟು ತಿಳಿದೆ ಮಾಡೋದು ಗತಿ ಏನು? ನಮಗೆ ಅನಿಸುತ್ತೆ ಎಷ್ಟೋ ಸಲ ಜನಗಳು ನೋಡ್ತಾ ಇರ್ತೇವೆ, ಎಲ್ಲೋ ತಿಂತಿರ್ತಾರೆ, ಬಸ್ನಲ್ಲಿ ನೋಡ್ತಿರ್ ಯಾವುದೋ ಟ್ರೈನಲ್ಲಿ ಹೋಗ್ತಿರುವ ನೋಡಿದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಂದೇ ಒಂದು ಎಲೆ ಅಲ್ಲೇ ಬಿಡಿ ತಿಂತಾನೆ ಇದೆ, ಎಲ್ಲರೂ ತಿಂತಾ ಇದ್ದಾರೆ ಅದೊಂದೊಳಗೆ ಒಂದೊಳಗೆ ಮಕ್ಕಳು ಬೇಗ ತಿಂತಾರೆ, ಇವರು ಸ್ವಲ್ಪ ನಿಧಾನ ತಿಂತಾರೆ ಅಷ್ಟೇ ಹೊರತು ಆರಿ ತಿಂತಾರೆ. ಎಷ್ಟು ತಮಾಷೆ ಇದೆ, ಒಂದು ಕೈಕಾಲು ಕೂಡ ತೊಡೋದಲ್ಲಿ ಏನೂ ಇಲ್ಲ, ಎಷ್ಟು ವಿಷ ಪಾಪದ ಬಿಟ್ಟುಬಿಡಿ, ಎಷ್ಟು ಕ್ರಿಮಿಕೀಟ ತಿಂತಾರೆ ಕೈ ಕೂಡ ತಡಿತಾ ಇಲ್ಲ, ಎಂಜಲೇನು ಇದೇನು ಮುಸರೆ ಏನು ಕಾನ್ಸೆಪ್ಟೇ ಇಲ್ಲ ಅವರಿಗೇನು. ಎಷ್ಟು ತುಂಬಾ ಜನ ಗೊತ್ತಿದ್ದು ಮಾಡೋರಲ್ಲ, ಪಾಪ ಅವರಿಗೆ ತಿಳುವಳಿಕೆನೇ ಇಲ್ಲ ಅವರಿಗೆಲ್ಲ ಕೂಡ, ಹೇಗೆ ತಿನ್ನಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಜನಗಳಿಗೆ, ಅವ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಇದಕ್ಕೆ ದೃಷ್ಟಾಂತ ಕೆಲವರು ನೋಡಿಬೇಕಾದ್ರೆ ಮಾಡಬೇಡಿ ಅಂತ ಹೇಳಿ ಹೌದಾ ಕಷ್ಟ ಚಿತ್ಕೊಂಡ್ಬಿಡ್ತಾರೆ. ಇಂಥ ತುಂಬಾ ಜನ ಸಿಗ್ತಾರೆ, ನಮಗೆ ಗೊತ್ತೇ ಇದ್ದಿಲ್ಲ. ಅದು ಸಾಮಾನ್ಯ ಕೇಳಿದ್ರೆ ಮತ್ತೆ ಅವರೆಲ್ಲ AS ಅಧಿಕಾರಿಗಳಾಗಿರ್ತಾರೆ, ಪಾಪ ಯಾವುದೋ ವಿಷಯಕ್ಕೆ ಬಂದಾಗ ಇಲ್ಲ ಹೀಗೆ ಮಾಡಬಾರ್ದು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾರೆ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ಎಲ್ಲ ಒಂದು ಹೋಗಿದ್ದೆವು ಅಂತ ದೊಡ್ಡ AS ಅಧಿಕಾರಿಗಳವರು ಸಂಧ್ಯಾಂದೆ ಮಾಡ್ತಾ ಇದ್ದಾರೆ, ಸಾಯಂಕಾಲ ದಕ್ಷಿಣ ತಿರುಗಿ ಆಚರಣೆ ಮಾಡ್ತಾ ಕೂತಿದ್ದಾರೆ. ಪಾಪ ಇಲ್ಲ ದಕ್ಷಿಣ ಆಚರಣೆ ಮಾಡಬಾರ್ದು ತಪ್ಪು ಅಂತ ಹೇಳಿದ ತಕ್ಷಣ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ, ತಕ್ಷಣ ತಿರುಗಿಬಿಟ್ರು. ಉದವರಾಗಿದ್ರೆ ನೀನು ನನಗಿದ್ದು ತಿಳ್ಕೊಂಡಿದ್ದೀರಿ ಅಂತ ಕೇಳ್ಬೋದು. ಆತ ಆ ಥರ ಜನನೂ ಇರ್ತಾರೆ. ಇವ್ರು ಎಂಥವ್ರು ಇವರು ತಿಳಿದೇ ಮಾಡಿದ ತಪ್ಪಿದೆಲ್ಲ ಕೂಡ. ಶಾಸ್ತ್ರ ಹೇಳುತ್ತೆ ದಕ್ಷಿಣಕ್ಕೆ ಏನಾದ್ರೂ ತಿರುಗಿ ಆಚರಣೆ ಮಾಡಿಬಿಟ್ರೆ ತಕ್ಷಣ ಇನ್ನೊಮ್ಮೆ ಸ್ನಾನ ಮಾಡಿ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಒಂದ್ಸರಿ ಸ್ನಾನ ಮಾಡೋದೇ ಕಷ್ಟ, ಧನುರ್ಮಾಸ ಇನ್ನೊಮ್ಮೆ ಸ್ನಾನ ಮಾಡಿ ಅಂದ್ರೆ ಗೋವಿಂದ, ಒಮ್ಮೆ ಮಾಡದೇ ಪದ್ಧತಿ ಹೋಗಿ ಬಿಟ್ಟು ಬಿಡ್ತಾರೆ ಅಷ್ಟೇ. ಮತ್ತೆ ತಿಳಿದೇ ಮಾಡಿದ ಗತಿ ಏನು ಆಗಿದ್ರೆ? ಇದಕ್ಕೆಲ್ಲ ಎಷ್ಟು ಒಳ್ಳೆ ಉತ್ತರ ಯೋಚನೆ ಮಾಡಬೇಕು. 99% ಪಾಲು ಜನಗಳು ತಿಳಿದೇ ಧರ್ಮ ಬಿಟ್ಟಿರ್ತಾರೆ ಪಾಪ, ಅವರ ಗತಿ ಏನು ಅಂತಕ್ಕಂಥ ಕಳಕಳಿಯ ಪ್ರಶ್ನೆ, ಅರ್ಜುನನ ಪ್ರಶ್ನೆ. ದುರ್ಯೋಧನಾದಿಗಳು ತಿಳಿದೇ ಬಿಟ್ಟವರಲ್ಲ, ತಿಳಿದು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೊರಟವರೆಲ್ಲ ಕೂಡ. ಧರ್ಮಾಚರಣೆ ಮಾಡಕೂಡುದು, ನಾನು ಅಧರ್ಮವನ್ನೇ ಮಾಡಬೇಕು ಅಂತ ಹಠ ಕೆಲವರು ಹಾಗೂ ಇರ್ತಾರೆ. ನೋಡಯ್ಯ ಮಠದೊಳಗೆ ಬರ್ತೀಯಾ, ದೇವಸ್ಥಾನದೊಳಗೆ ಬರ್ತೀಯಾ, ಶರ್ಟ್ ಹಾಕೊಂಡು ಬರಬೇಡ ಅಂತ ಕೇಳಿದ್ರೆ ಬಾಯಿ ಬಂದ ಮಾತಾಡಿಬಿಟ್ಟು ಇನ್ನಲ್ಲಿ ಕಾರ್ಯಗಳಲ್ಲಿ ಹೋಗ್ಬಿಡ್ತಾರೆ ಅಂತವರು ಸಿಗ್ತಾರೆ. ಇನ್ನೊಂದು ದೇವಸ್ಥಾನಕ್ಕೆ ನಾನು ಬರೋದಿಲ್ಲ, ಇನ್ನೊಂದು ಮಠಕ್ಕೆ ನಾನು ಬರೋದಿಲ್ಲ. ನೋಡಿ ರೂಲ್ಸ್ ಹೇಳಿದ್ದಕ್ಕೆ ಅವನು ಪ್ರೊಟೆಸ್ಟ್ ಮಾಡ್ತಾನು, ಇವನಾದ್ರೆ ತಕ್ಷಣ ಹೋಗ್ಬಿಡುತ್ತೆ. ಎಷ್ಟು ಡಿಫರೆನ್ಸ್ ಇದೆ ಅದರೊಳಗೆ? ಅದು ಅರ್ಜುನ ಮಧುರ್ ಕೃಷ್ಣ ಹೇಳಿದ್ದು ಅದಕ್ಕೆ ಉತ್ತರ. ಈಗ ಅರ್ಜುನ ಕೇಳ್ತಾರೆ ಪ್ರಶ್ನೆ ಇದು, ಶಾಸ್ತ್ರದ ಪರಿಜ್ಞಾನವಿಲ್ಲದೇನೆ ಮನುಷ್ಯ ಬದುಕು ನಾವು ಕಂಡಿದ್ದೇವೆ, ಹಾಗಿದ್ರೆ ಅವನ ಗತಿ ಏನಾಗತ್ತೆ ಅಂತ ಅರ್ಜುನ ಕೇಳಿದ. ಏನಾಗತ್ತೆ ಅವನ ಗತಿ? ಆಗ ಭಗವಂತ ಉತ್ತರ ಕೊಡುತ್ತಾನೆ, ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ. ಗತಿಗಳು ಮೂರೇ, ಸಾತ್ವಿಕ ಗತಿ, ರಾಜಸ ಗತಿ ಮತ್ತು ತಾಮಸ ಗತಿ. ಇದರಲ್ಲಿ ಯಾವ ಗತಿಗೆ ಹೋಗ್ತಾನೆ? ಆಗ ಭಗವಂತ ಉತ್ತರ ಕೊಡ್ತಾನೆ. ಇಡೀ 17ನೇ ಅಧ್ಯಾಯದ ಎಸೆನ್ಸ್ ಅದರಲ್ಲೇ ಇರೋದು, ತೀರಾ ವಿನೂತನವಾದ ತತ್ವ ಹೇಳ್ತಕ್ಕಂಥ ಅಧ್ಯಾಯ. ಇದಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತಾನೆ ಹೆಸರು. 17ನೇ ಅಧ್ಯಾಯಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಕರೆದಿದ್ದಾರೆ. ಅದರಲ್ಲಿ ಭಗವಂತ ಉತ್ತರ ಕೊಡ್ತಾನೆ, ಅರ್ಜುನ ತ್ರಿವಿಧಾ ಭವತಿ ಶ್ರದ್ಧಾ, ದೇಹಿನಾಂ ಸಾ ಸ್ವಭಾವಜ, ಸಾತ್ವಿಕೀ ರಾಜಸೀ ಚೈವ, ತಾಮಸೀ ಚೇತಿ ತಾಮಶೃಣು. ಇದು ಅದಕ್ಕೆ ಉತ್ತರ. ಅರ್ಜುನ ತ್ರಿವಿಧ ಪದ ನೋಡಿ ಹೇಗಿದೆ ಮೊದಲನೇ ಶ್ಲೋಕದೊಳಗೆ, ಏ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಹ. ಆ ಪದ ಮರಿಬಾರ್ದು, ಶ್ರದ್ಧಯಾನ್ವಿತಾಹ. ಅವರು ಬೇರೆಯವರು ಮಾಡಿದ ಅರ್ಥ ಮಾಡಿಬಿಟ್ರೆ, ಯಾವನು ಶ್ರದ್ಧೆಯಿಂದ ಕೂಡಿ ಶಾಸ್ತ್ರವನ್ನು ಬಿಟ್ಟು ಕೆಲಸ ಮಾಡ್ತಾನೋ, ಶ್ರದ್ಧೆ ಇದ್ರೆ ಶಾಸ್ತ್ರ ಆಗ್ಬಿಡ್ತಾನೋ. ನೀವು ಮಧ್ಯೆ ಯೋಚನೆ ಮಾಡಿ, ಸಿನ್ಸಿಯರ್ ಸ್ಟೂಡೆಂಟ್ ಚಕ್ರ ಹೊಡೆಯೋದು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಹಾಗೂ ಹಾಗೆ ಸಿನ್ಸಿಯರ್ ಚಕ್ರ ಕೊಡ್ತಾನೆ ಕೇಳ್ಕೊಂಡು ಹೋಗ್ತಾನೆ ಹೊರತು ಚಕ್ರ ಹೊಡೆಯೋದಿಲ್ಲ ಅವನು. ಆ ಥರ ಇವತ್ತು ಕ್ಲಾಸ್ ಇದೆ ಅಂತ ಗೊತ್ತಿಲ್ಲದೆ ಬಿಡೋನು ಬೇರೆ, ಗೊತ್ತಿದ್ದು ಮೇಷ್ಟ್ರೇ ಡ್ಯಾಟ್ ಹೊಡ್ಕೊಂಡು ಹೋಗೋನು ಬೇರೆ, ಹೊರಗೆ ಹೋಗೋನು ಬೇರೆ. ಅಂಥವ್ನ ಗತಿ ಹೇಳಿ ಆಯ್ತು. ಈಗಾಗಲೇ ಅವ್ನು ಮನೆಗೆ ಹೋಗ್ತಾನೆ, ಪಿರಿಯಡ್ ಇಲ್ಲ ಅಂತ ಆಮೇಲೆ ನೋಡಿದ್ರೆ ಬರೋದೇ ಮೇಷ್ಟ್ರಿ ಕೇಳ್ತಾನೆ, ಯಾಕೆ ನಿನ್ನ ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಸಾರ್ ಕ್ಲಾಸ್ ಇಲ್ಲ ಅಂತ ಯಾರೇ ಹೇಳಿದ್ರಲ್ಲ, ಯಾರೋ ಮೋಸ ಮಾಡಿದ್ರೆ ಕ್ಲಾಸ್ ಇತ್ತು ಅಂತ ಹೇಳ್ತಾನೆ. ಆಗ ಅವನು ಕೊರಗ್ತಾನೆ, ಯೋ ಎಂಥ ಕೆಲಸ ಆಗೋಯ್ತಲ್ಲ, ಯೋಚನೆ ಮಾಡ್ತಾನೆ. ಸಾರ್ ನಂಗೆ ಗೊತ್ತೇ ಇರಲಿಲ್ಲ, ವೇಸ್ಟ್ ಮಾಡಿಬಿಟ್ಟೆ ಟೈಮ್, ನಾನು ಚೂರು ಗೊತ್ತಿದ್ರು ಬಂದುಬಿಡ್ತಿದ್ದೆ ಅಂತ ಹೇಳಿದ್ರೆ. ಇವನ್ ಗತಿ ಹೇಗಿದೆ ಈಗ? ಅದಕ್ಕೆ ಶ್ರದ್ಧೆಯ ಅನ್ವಿತಾಹ ಆಚಾರ ನೋಟಿಸ್ ಮಾಡ್ತಾರೆ. ಅದನ್ನು ಶ್ರದ್ಧಾ ಅನ್ನೋ ಪದ ಉಪಯೋಗಿಸಿದ ಮೇಲೆ ಇದು ಬಿಟ್ಟು ಮಾಡೋರ ಬಗ್ಗೆ ಅರ್ಜುನ ಕೇಳೋ ಪ್ರಶ್ನೆ ಅಲ್ಲ, ತಿಳಿದೇ ಬಿಟ್ಟವ್ರ ಬಗ್ಗೆ ಅರ್ಜುನ ಕೇಳ್ತಾ ಇದ್ದಾನೆ. ಆಗ ಭಗವಂತ ಹೇಳಿದ, ಎಷ್ಟು ಬೇಸಿಕ್ ಆನ್ಸರ್ ನೋಡಿ, ತ್ರಿವಿಧಾ ಭವತಿ ಶ್ರದ್ಧಾ. ಮನುಷ್ಯನಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಬಿಟ್ಟುಬಿಡೋ ಅರ್ಜುನ, ಅವನ ನೇಚರ್ ಹೇಗಿರುತ್ತೆ ಗೊತ್ತಾ? ಮೂರು ವಿಧವಾಗಿರುತ್ತೆ ಅಂತ ಭಗವಂತ ಹೇಳಿದ. ಮೂರು ವಿಧದ ಜನ ಜಗತ್ತಿನೊಳಗಿದ್ದಾರೆ. ತ್ರಿವಿಧಾ ಭವತಿ ಶ್ರದ್ಧಾ, ಶ್ರದ್ಧೆ ಅಂದ್ರೆ ನಂಬಿಕೆ ಅಂತ ಇಟ್ಕೊಳ್ಳಿಬೇಕಾದ್ರೆ ನಂಬಿಕೆ ಮೂರು ವಿಧ, ಸಾತ್ವಿಕ ನಂಬಿಕೆ, ರಾಜಸ ನಂಬಿಕೆ, ತಾಮಸ ನಂಬಿಕೆ ಅಂತ ನಂಬಿಕೆ ಮೂರು ವಿಧ. ಸ್ವಲ್ಪ ಯೋಚನೆ ಮಾಡಿದರೆ ನಂಬಿಕೆ ಬಗ್ಗೆ ಎಷ್ಟು ಮಹತ್ವಪೂರ್ಣವಾದ ಮಾತು ಕೇಳಿ ಭಗವಂತ ಹೇಳೋದನ್ನು ಕೇಳುತ್ತೆ. ಶಾಸ್ತ್ರ ಏನೂ ಓದಿಲ್ಲ ಅವರು, ಆದರೆ ಏನು ಓದದೇನೆ ಸಾತ್ವಿಕನಾಗಿರೋ ಸಂಭವ ಇದೆ, ಎಲ್ಲ ಓದಿ ತಾಮಸನಾಗಿರೋ ಸಂಭವ ಇದೆ. ಇದು ಭಗವಂತ ವಿಶ್ಲೇಷಣೆ ಮಾಡೋ ರೀತಿ. ಇವತ್ತು ತುಂಬಾ ದೊಡ್ಡ ತಪ್ಪು ಮಾಡೋರು ಹೆಬ್ಬತ್ತಾರಲ್ಲ, ಚೆನ್ನಾಗಿ ತಿಳ್ಕೊಂಡಿರಬೇಕು. ತುಂಬಾ ದೊಡ್ಡ ತಪ್ಪಂದ್ರೆ ಹೆಬ್ಬೆರ್ ತಪ್ಪತಾರಲ್ಲ ಸದ್ದಾಂ ಹುಸೇನ್ ಅಂತವ್ರೆ ಬಹಳ ದೊಡ್ಡ ದೊಡ್ಡ ಪದವಿಯಲ್ಲಿರ್ತಾರೆ, ಹುಚ್ಚಾಪಟ್ಟಿ ಎಜುಕೇಶನ್ ಇರುತ್ತೆ ಅವರಿಗೆ, ಬೇರೆ ಮಾಡೋ ಕೆಲಸಗಳೆಲ್ಲ ಮನೆಯಾಳಿ ಕೆಲಸ ಮಾಡ್ತಿರ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅವನ ಶ್ರದ್ಧೆ ಇಲ್ಲ, ಸಾಕಷ್ಟು ಓದಿಬಿಟ್ಟಿದ್ದಾನೆ. ಇನ್ನೊಬ್ಬನು ಏನೂ ಓದಿಲ್ಲ, ಒಳ್ಳೆ ಶ್ರದ್ಧೆ ಇದೆ. ಇಲ್ಲಿ ಯಾರು ಡಾಮಿನೇಟ್ ಆಗ್ತಾರೆ ಅಂತ ಪ್ರಶ್ನೆ ಇದೆ. ಭಗವಂತ ಹೇಳ್ತಾನೆ, ಎಲ್ಲ ಓದಿ ತಪ್ಪು ಮಾಡೋ ವಿದ್ವಾಂಸನಿಗಿಂತ ಏನು ಓದಿದ್ರೆ ಸರಿ ಬರುತ್ತಾರಲ್ಲ ಅವನು ಭಾರಿ ಮೇಲಿನವನು ಅಂತ ಭಗವಂತ ಹೇಳ್ತಾನೆ. ಇದು ನಾವು ಕಣ್ಣಾರೆ ಕಾಣ್ತೇವೆ. ಏನು ತಿಳಿದೇ ಇದ್ದ ಜನ ಇರ್ತಾರೆ, ಕಸ ಗುಡಿಸೋ ಜನ, ಮನೆ ಕೆಲಸ ಮಾಡಿಸೋ ಜನ, ಅವ್ರ ಮುಂದೆ 500 ರೂಪಾಯಿ ನೋಟ್ ಬಿಸಾಕಿರಿ, ಅವ್ರ ಮೇಲೆ ತಿನ್ನಕ್ಕಿರೋದಿಲ್ಲ, ಅರ್ಜೆಂಟ್ ದುಡ್ಡು ಬೇಕಾಗಿರುತ್ತೆ, ಇದು ತಗೊಳ್ಳೋದಿಲ್ಲ, ಬಂದ್ಬಿಟ್ಟು ಸ್ವಾಮಿ ಇಲ್ಲಿ ಬಿದ್ದಿತ್ತು ನೋಡಿ ಅಂತ ಹೇಳ್ತಾರೆ. ಮುಂದೆ 500 ರೂಪಾಯಿ ನೋಟ್ ಹಾಗೆ ಇಟ್ಟು ಹೋಗ್ತಾರೆ, ಒಯ್ಯೋದಿಲ್ಲ. ಅವ್ರಿಗೆ ಕಷ್ಟ ಇದೆ, ಎಲ್ಲ ಇದೆ, ಒಂದು ಗೊತ್ತು, ಇದು ನಮ್ಮದಲ್ಲ, ನಾವು ತಗೊಳ್ಬೇಕಾಗಿಲ್ಲ. ಇದು ಅಂಥ ಒಳ್ಳೆತನ. ಇನ್ನು ಕೆಲವರಿಗೆ ಒಳ್ಳೆ ಅಲ್ಮಾರದಲ್ಲಿ ಲಾಕ್ ಮಾಡಿದ್ರು ಕೂಡ ಕೀ ಹುಡುಕಿಬಂದು ತಗೊಂಡು ಹೊರಟೋಗ್ಬಿಡ್ತಾರೆ. ಯಾತಕ್ಕೆ? ಅವ್ರಿಗೆ ಕೀ ಎಲ್ಲ ಗೊತ್ತು, ಅವ್ರಿಗೆ ಓಪನ್ ಮಾಡೋರು ಕೂಡ ಗೊತ್ತು ಅವನಿಗೆ, ಆದರೆ ಅವನಿಗೆ ತಗೊಳ್ಬಾರ್ದು ಅವನ ಬೇಸಿಕ್ ಪ್ರಿನ್ಸಿಪಲ್ ಗೊತ್ತಿಲ್ಲ. ಅವನಿಗೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಸತ್ಯಂವಾದ ಧರ್ಮಾಚರಣೆ ಗೊತ್ತಿಲ್ಲ. ಇವ್ರಿಗೆ ಏನೂ ಗೊತ್ತಿಲ್ಲ, ಆದರೆ ಸತ್ಯ ಬಿಡಬಾರದು ಅಂತ ಗೊತ್ತಿದೆ. ಇಂಥವ್ರು ತುಂಬಾ ಜನ ಸಿಗ್ತಾರೆ ಗೊತ್ತೇನು. ಈ ಕೆಳಗಿನ ವರ್ಗದೊಳಗೆ ಈ ದಲಿತರು ಅಂತ ತಿಳ್ಕೊಂಡಿರ್ತೇವೆ, ಅವರಲ್ಲಿ ತುಂಬಾ ಜನಗಳಲ್ಲಿ ಇಂಥ ಪ್ರಾಮಾಣಿಕತೆ ಇರುತ್ತೆ. ಎಲ್ಲರಲ್ಲಿ ಇದೆ ಅಂತ ಯಾರೆಲ್ಲೂ ಹೇಳಕ್ಕೆ ಬರೋದಿಲ್ಲ, ಆದರೆ ಅವರಲ್ಲಿ ಓದಿಲ್ಲದೇನೆ ಒಳ್ಳೆ ಪ್ರಾಮಾಣಿಕವಾಗಿರ್ತಕ್ಕಂಥ ದೀಕ್ಷೆ ಅವರಿಗಿರುತ್ತೆ. ಎಷ್ಟೋ ಕಡೆ ಮಠಮಾನಿಗಳನ್ನು ನೋಡಬೇಕು. ಉಡುಪಿ ಅಂತ ಪ್ರಾಂತದಲ್ಲಿ ನೋಡಿದ್ದೇನೆ, ಕೆಲ ಸೇವಕರಿದ್ದಾರೆ, ಅಷ್ಟು ನಿಷ್ಠಾವಂತರಿದ್ದಾರೆ. ಒಂದು ಏಕಾಶಿ ಉಪವಾಸವನ್ನು ಬಿಡೋದಿಲ್ಲ. ಗೋವುಗಳ ಸೇವೆ ಅಂತ ಹೇಳಿದ್ರೆ ಆ ಕಾಲಕ್ಕೆ ಪ್ರಾಣ ಕೊಟ್ಟರು ಮುಂದಕ್ಕೆ ಹೋಗೋದಿಲ್ಲ, ಕೆಲಸ ಮಾಡಿಯೇ ಹೋಗೋದು. ಅವ್ರು ತಮ್ಮ ಹಸು ಕರುಗಳೋಸ್ಕರ ಪ್ರಾಣ ಕೊಡ್ತಾರೆ, ನಮ್ಮ ಹಸು ನಮ್ಮನ್ನು ಕಾಯ್ತಾ ಇರುತ್ತೆ, ಅದಕ್ಕೆ ನಾವು ಹುಲ್ಲು ಹಾಕ್ಬೇಕೀಗ ಅಂತ ಹೋದ್ರೆ ನೀವು ಏನ್ ಬೇಕಾದ್ರೆ ಟೆಂಪ್ ಮಾಡಿ ಬಿಡೋದಿಲ್ಲ ಅವ್ರು. ಅಲ್ಲಿ ಹೋಗಿ ಹುಲ್ಲು ಹಾಕ್ಲಿಕ್ಕೆ ಹೋಗ್ತಾರೆ ಹೊರತು ದುಡ್ಡಿಗೆ ಅಟ್ರಾಕ್ಟ್ ಆಗೋದಿಲ್ಲ ಅವ್ರು. ಯಾಕೆ? ನಾನು ನಂಬಿರೋ ಒಂದು ಮೂಕ ಪ್ರಾಣಿ ನಾನು ಕಾಪಾಡಬೇಕು. ಈ ದೀಕ್ಷೆ ಎಷ್ಟು ದುಡ್ಡು ಕೊಟ್ಟರೆ ಬರುತ್ತೆ ಯೋಚನೆ ಮಾಡಿ. ಅದಕ್ಕೆ ಭಗವಂತ ಹೇಳೋ ಮಾತಿದೆಯಲ್ಲ, ತೀರಾ ತೀರಾ ಮುಖ್ಯವಾದ ಮಾತಿದೆ. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೇತಿ ತಾಮಸಿ ಚೇತಿ ತಾಮ ಶೃಣು. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಸ್ವಭಾವತಃ ಹಾಗಿರ್ತಾರೆ. ಸಾತ್ವಿಕ ಅವನಿಗೇನು ಗೊತ್ತಿಲ್ಲ, ಸಾತ್ವಿಕ ದಾರಿಯಲ್ಲೇ ಹೋಗ್ತಾನೆ, ಅನ್ನೋಯಿಂಗ್ಲಿ ಅಲ್ಲಿಗೆ ಹೋಗ್ತಾನೆ. ಒಬ್ಬ ತಾಮಸ ಅನ್ನೋಯಿಂಗ್ಲಿ ಕೆಟ್ಟ ದಾರಿಗೆ ಹೋಗ್ತಾನು. ಒಬ್ಬ ರಾಜಸ ಅನ್ನೋಯಿಂಗ್ಲಿ ಮಿಡ್ಲ್ ಪಾತಲ್ಲೇ ಇರ್ತಾನು. ಇದು ಬಹಳ ಮುಖ್ಯವಾದದ್ದು. ಅಂದರೆ ಈಗ ಓದಿಗೂ ಈ ಸ್ವರೂಪದ ನಂಬಿಕೆಗಿರೋ ಲಿಂಕನ್ನು ತುಂಬ ಜನ ಗಮನಿಸಿಲ್ಲ. ಇದು ತಿಳ್ಕೊಳ್ಳದೆ ಹೋಗಿದ್ದಕ್ಕೆ ತುಂಬ ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ, ಯಾಕೆ ಓದೋರು ತಪ್ಪು ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ. ಆದರೆ ಈ ಉತ್ತರ ಗೊತ್ತಾದ್ರೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ನಮ್ಮ ಪ್ರಶ್ನೆ ಎರಡು, ಓದ್ದವನು ಯಾಕೆ ತಪ್ಪು ಮಾಡ್ತಾನೆ, ಓದ್ದೇ ಇದ್ದವನು ಯಾಕೆ ಸರಿ ಮಾಡ್ತಾನೆ? ಎರಡು ಪ್ರಶ್ನೆಗೆ ಇದೆ ಉತ್ತರ. ಶ್ರದ್ಧೆ ಎಂಬುದಿದೆಯಲ್ಲ, ಭಾರಿ ದೊಡ್ಡದು. ಸಾತ್ವಿಕ ರಾಜಸ ತಾಮಸ ಅಂತಕ್ಕಂಥ ಮೂರು ಗುಂಪು ಅದಕ್ಕಿದೆ. ಅದರ ಮುಂದಿನ ಭಾಗ, ಅರ್ಜುನ ಸತ್ವಾರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾವಯೋಯಂ ಪುರುಷ ಯೋ ಯಶ್ರದ್ಧಾ ಸಯೇವ ಸಹ. ಭಗವಂತನ ಒಂದೊಂದು ಮಾತು ಮಂತ್ರದಂಥ ಮಾತುಗಳು. ಅರ್ಜುನ, ಪ್ರತಿಯೊಬ್ಬನು ಕೂಡ ಒಂದಲ್ಲ ಒಂದು ಸದ್ಯ ಹೊಂದಿಯೇ ಇರ್ತಾರೆ. ಮುಂದಿನ ಮಾತಿ ಯಾರಾದ್ರು ಕೇಳಬಹುದು, ಮೂರು ನಂಬಿಕೆ ಇಲ್ಲದವ ರಕ್ಷಣ ಸಿಕ್ಕಿಬಿಟ್ರೆ, ಸಾತ್ವಿಕ ಶ್ರದ್ಧೆನೂ ಇಲ್ಲ, ತಾಮಸ ಶ್ರದ್ಧೆನೂ ಇಲ್ಲ, ರಾಜಶ್ರದ್ಧೆನೂ ಇಲ್ಲ, ಇಂಥವನು ಸಿಕ್ಕರೆ ಅಂದ್ರೆ ಭಗವಂತ ಹೇಳ್ತಾನೆ ತಲೆ ಕೆಡಿಸೋಡು ಅರ್ಜುನ, ಶ್ರದ್ಧಾಮಯೋಯಂ ಪುರುಷ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಮೂರಲ್ಲಿ ಒಂದು ಇದ್ದೇ ಇರುತ್ತೆ ಅಂತ ಭಗವಂತ ಹೇಳ್ತಾನೆ. ಮೂರು ಬಿಟ್ಟ ಒಬ್ಬ ಶ್ರದ್ಧೆ ಇಲ್ಲದವನು ಜಗತ್ತಲ್ಲಿ ಸಿಗೋದೇ ಇಲ್ಲ. ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಾವು ಜನಗಳನ್ನ ನೋಡ್ತಾ ಇರ್ಬೇಕು, ಅವರ ತಕ್ಷಣ ಅರ್ಥ ಆಗಿಬಿಡುತ್ತೆ. ಓ ಕೃಷ್ಣ ಹೇಳಿ ಎಷ್ಟು ಸರಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಇರ್ತಾರೆ, ಏನು ಶ್ರದ್ಧೆನೇ ಇರೋಲ್ಲ ಸಾರ್ ಅಂತ ಕೇಳಿದ್ರೆ ಅದಕ್ಕೆ ರಾಜಸ ಅಂತ ಕರೆಯೋದು. ಈ ಕಡೆನೆಲ್ಲ ಆ ಕಡೆ ಇಲ್ಲ, ಅವ್ರಿಗೇನೋನು ಬಂದರೂ ಸರಿ ಹೋದ್ರು ಸರಿ ಆ ಥರ ಬೇಸ್ಕೆ ಹುಡುಗರು ಕೂತಿರ್ತಾರೆ.